పరం బ్రహ్మ పరం ధామ పవిత్రం పరమం భవాన్ పురుషం శాశ్వతం దివ్యం ఆదిదేవమజం విభుం ఆహుస్తాం ఋషయసర్వే దేవర్షి నారదస్తథా. ఇదిష్టు కూడా ముందిన అర్జున మాత్రగాడు కృష్ణన స్తోత్ర మాడతా ప్రార్థనే మాడతా ఇద్ద. స్తోత్ర హౌదు ప్రార్థనే హౌదు. పరం బ్రహ్మ పరం ధామ పవిత్రం పరమం భవాన్ పురుషం శాశ్వతం దివ్యం ఆదిదేవం అజం విభుం ఆహు తాం ఋషయః సర్వే దేవర్షి నారదస్తథా అసితో దేవలో వ్యాసః స్వయం చైవ బ్రవీషిమే. ఇష్ట అర్జునన ప్రార్థన. పరం బ్రహ్మ కృష్ణ నేను, పరబ్రహ్మ నేను. ఇది నోడి కృష్ణన బగ్గె అత్యంత అపూర్వవాద మాహితి. అర్జున ఏను అర్థ మాడుకుంటున్న కృష్ణరన్న అరితిన స్తోత్ర మాడతా ఇద్దాను. కృష్ణ యారో అల్ల, సాక్షాత్ పరబ్రహ్మ అవ. కృష్ణన సామాన్య వ్యక్తి అని తెలుకుండా దుర్యోధన, ఆదరి పరబ్రహ్మ అని తెలుకుండా అర్జున, సామాన్య వ్యక్తి అని తెలుకుండా దుర్యోధన సర్వ ఎల్ల రీతియాద దురంతవన్ను కంట సాయితాడు. ఆదరి పరంబ్రహ్మ పరంబ్రహ్మ అంత తెలుకుంటంత అర్జున అత్యంత హెచ్చిన ఇహపరద శ్రేయస్సన్ను కడతాడు. ಆದ್ರಿಂದ ದೇವರನ್ನ ಸರಿಯಾಗಿ ಉಪಾಸನೆ ಮಾಡಬೇಕು ಅಂತ ಹೇಳುತ್ತಾರೆ ಉಪನಿಷತ್ತನ್ನು ಹೇಳ್ತಾರೆ. ಯಥಾ ಯಥಾ ಉಪಾಸತೆ ತಥೈವ ಭವತ್. ನಾವು ಹೇಗೆ ಆರಾಧನೆ ಮಾಡ್ತೇವೋ ದೇವರನ್ನ ಫಲ ಹಾಗಾಗೆ ಕೊಡ್ತಾನೆ ಅಂತ ಹೇಳ್ತಾರೆ. ಹೇಗೆ ಆರಾಧನೆ ಮಾಡ್ತೇವೋ ಹಾಗಾಗಿ ಫಲ ಕೊಡ್ತಾನೆ. ವಿದ್ಯಾರ್ಥಿ ಹೇಗೆ ಓದ್ತಾನೋ ಹಾಗಾಗಿ ಮಾರ್ಕ್ಸ್ ಬರುತ್ತೆ ಅವನಿಗೆ. ಅವನು ಸ್ವಲ್ಪ ಓದಿದ್ರೆ ಹೆಚ್ಚು ಮಾರ್ಕ್ಸ್ ಬರೋ ಚಾನ್ಸಸ್ ಇಲ್ಲ. ಅವನು ಹೇಗೆ ಅವನು ಕಷ್ಟಪಟ್ಟು ಓದುತ್ತಾನೋ ಹಾಗೆ ಹೆಚ್ಚೆಚ್ಚು ಅಂಕಗಳನ್ನು ಹೇಗೆ ಗಳಿಸ್ತಾನಲ್ಲ ಹಾಗೆ ಸಾಧನಸ್ಯ ಉತ್ತಮತ್ವೇನ ಸಾಧ್ಯಂಚ ಉತ್ತಮ ಮಾಪ್ನೆಯು. ನಮ್ಮ ಸಾಧನೆ ಶ್ರೇಷ್ಠವಾಗಿದ್ದರೆ ಸಿದ್ಧಿ ಶ್ರೇಷ್ಠವಾಗಿರಲೇ ಪ್ರಪೋರ್ಷನೇಟ್. ಸಿದ್ಧಿ ಎಂಬುದು ಯಾವಾಗಲೂ ಕೂಡ ಸಾಧನಕ್ಕೆ ಪ್ರಪೋರ್ಷನೇಟ್. ಆದ್ದರಿಂದ ಅರ್ಜುನನ ಉಪಾಸನೆಯ ಕ್ರಮ ನೋಡಬೇಕಾಗ. ಆಗ ನಾವು ಸ್ತೋತ್ರ ಹೇಳಬೇಕಾದ್ರೆ ದೇವರನ್ನ ಈ ಮಠದಲ್ಲಿ ಅರ್ಥ ತಿಳ್ಕೊ ಈ ಹಂತದಲ್ಲಿ ತಿಳ್ಕೊಬೇಕಾದ್ರೆ ಸಾಮಾನ್ಯಕರು ಇರ್ತಾರೆ, ಅವರ ದೀಪ ಸುಟ್ಟು ಬಿಡುತ್ತೆ, ಕರೆಂಟ್ ಕರೆಂಟ್ ಇರುತ್ತೆ, ಇದು ಸಾಮಾನ್ಯ ಸುಟ್ಟು ಬಿಡುತ್ತೆ, ಇದು ಹಾಗಲ್ಲ, ಮತ್ತೆ ಇದು ಪ್ರಾಣನೇ ತೆಗೆಯುತ್ತೆ. ಇದು ಬರೀ ದೀಪ ಸುಡಬಹುದು, ಆದರೆ ಕರೆಂಟನ್ನು ಕೈಲಿಟ್ಟು ಬಿಟ್ಟರೆ ಸುಟ್ಟು ಕೊಂದು ಹಾಕಿಬಿಡುತ್ತೆ. ಅದು ಒಂದು ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಎಷ್ಟು ಅಪೂರ್ವವಾದಂಥ ಸಿದ್ಧಾಂತ ಅಲ್ಲಿದೆ. ದೇವರನ್ನು ಸಾಮಾನ್ಯ ಅಂತ ಭಾವಿಸೋದಲ್ಲ, ಪರಂ ಬ್ರಹ್ಮ. ಬ್ರಹ್ಮ ಅಂದ್ರೆ ಏನು ಅಂತ ಮುಂದಿನ ಪ್ರಶ್ನೆ. ನಮಗೆ ಬ್ರಹ್ಮ ಬರೋಂಥ ಅಭ್ಯಾಸ ಆಗಿಬಿಟ್ಟಿದೆ ಕೇಳಿ ಕೇಳಿ. ಬ್ರಹ್ಮ ಅಂದ್ರೆ ಏನು? ಕೆಲವು ವಾದಗಳನ್ನು ನಿರ್ಗುಣ ಬ್ರಹ್ಮ ಅನ್ನೋ ಕಾನ್ಸೆಪ್ಟನ್ನೇ ಜನ ತಂದವರು. ನಿರ್ಗುಣ ಬ್ರಹ್ಮ ಅನ್ನೋ ಒಂದು ವಿಚಿತ್ರವಾದ ವಾದವನ್ನು ಜನ ತಂದವರಿದ್ದಾರೆ. ಅದಕ್ಕೆ ಹೇಳ್ತಾರೆ ಬ್ರಹ್ಮ ಅನ್ನೋ ಪದ ಎಲ್ಲಿ ಹೇಗೆ ಬಂದಿದೆ ಅಂತ ಉಪನಿಷತ್ತ ಹೇಳ್ತದೆ ಉತ್ತರ. ಅಥ ಕಸ್ಮಾದುಚ್ಯತೆ ಬ್ರಹ್ಮ ಇತಿ ಉಪನಿಷತ್ತಿನ ಪ್ರಶ್ನೆ. ಶಿಷ್ಯ ಕೇಳ್ತಾನೆ, ಸ್ವಾಮಿ ದೇವರನ್ನ ಬ್ರಹ್ಮ ಅಂತ ಯಾತಕ್ಕೆ ಕರೀತಾರೆ ಅಂತ ಪ್ರಶ್ನೆ. ಬ್ರಹ್ಮ ಅಂತ ಯಾತಕ್ಕೆ ಕರೆಯುತ್ತಾರೆ? ನಾವು ಬ್ರಹ್ಮದೇವನ ಬ್ರಹ್ಮ ಅಂತ ಕರೆಯೋ ಅಭ್ಯಾಸವಾಗಿದೆ. ಸೃಷ್ಟಿ ಮಾಡ್ತಾರೆ ಅದಕ್ಕೆ ಬ್ರಹ್ಮ ಇಷ್ಟು ತಿಳ್ಕೊಂಡಿದ್ದೇವೆ. ಆದರೆ ದೇವರನ್ನ ಬ್ರಹ್ಮ ಅಂತ ಕರೆಯೋದು ಅದಕ್ಕಲ್ಲ. ಬೃಹಂತೋಹಿ ಅಸ್ಮಿನ್ ಗುಣಾಹ ಉಪನಿಷತ್ತಿನ ಉತ್ತರ. ಅದರ ಗುಣಗಳು ತುಂಬಿವೆ ಆದ್ದರಿಂದ ಅವನನ್ನ ಬ್ರಹ್ಮ ಅಂತ ಕರೀತಾರೆ. ಇದು ಬ್ರಹ್ಮಶಬ್ದಕ್ಕೆ ಅರ್ಥ. ಅದು ಪೂರ್ಣ ಗುಣಪೂರ್ಣ. ಬ್ರಹ್ಮ ಅಂದ್ರೆ ಗುಣಪೂರ್ಣ, ನಿರ್ಗುಣ ಅಂತ ಅಬ್ಜೆಕ್ಟಿವ್ ಆಗ್ಬಿಟ್ಟು ಏನಾಗುತ್ತಾಗ ನಿರ್ಗುಣ ಗುಣಪೂರ್ಣ ಅಂತ ಕಾಂಟ್ರಡಿಕ್ಷನ್ ಆಗಿ ನಾನು ಮುಖ ಅಂತ ಹೇಳಿದಾಗತ್ತೆ. ರೌಂಡ್ ಸ್ಕ್ವೇರ್ ಅಂದಾಗತ್ತೆ. ರೌಂಡ್ ಸ್ಕ್ವೇರ್ ಏನಾದ್ರು ಇರುತ್ತಾ? ಸ್ಕ್ವೇರ್ ಸರ್ಕಲ್ ಅಂಬೋದು. ಸ್ಕ್ವೇರ್ ಸರ್ಕಲ್, ಸ್ಕ್ವೇರ್ ಆಗಿದ್ರೆ ಸರ್ಕಲ್ ಅಲ್ಲ, ಸರ್ಕಲ್ ಆಗಿದ್ರೆ ಸ್ಕ್ವೇರ್ ಅಲ್ಲ. ನಿರ್ಗುಣ ಬ್ರಹ್ಮ ಅನ್ನೋ ಕಾನ್ಸೆಪ್ಟೇ ಅಲ್ಲ. ನಿರ್ಗುಣ ಅಂದ್ರೆ ನಿರ್ಗುಣ ಅಷ್ಟೇ, ಬ್ರಹ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಬ್ರಹ್ಮ ಅಂದ್ಮೇಲೆ ನಿರ್ಗುಣ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವನೇನಾಗಿರಬೇಕು? ಸಗುಣನೇ ಆಗಬೇಕು. ಆಗ ನಿನ್ನ ಪ್ರಶ್ನೆ ಉತ್ತರ ಮುಂದೆ ಬರುತ್ತೆ. ನಿರ್ಗುಣಂ ಗುಣಭೋಕ್ತೃಚ ಅಂತ ಮುಂದೆ ಭಗವದ್ಗೀತೆಯಲ್ಲಿ ಬರುತ್ತೆ, 13ನೇ ಅಧ್ಯಾಯದಲ್ಲಿ. ಅಲ್ಲಿ ಬಂದಾಗ ಆ ಬಗ್ಗೆ ವಿಶೇಷ ಅರ್ಥಗಳನ್ನು ನೋಡಬಹುದು. ನಿರ್ಗುಣ ಅಂತ ಉಪನಿಷತ್ ಕರೆದಿದೆ, ಯಾವ ಅರ್ಥದಲ್ಲಿ ಕರೆದಿದೆ ಅಂತ ಹೇಳ್ತಾರೆ. ನಿರ್ಗುಣ ಬ್ರಹ್ಮ ಅಂತ ಉಪನಿಷತ್ ಕರೆದಿಲ್ಲ. ನಿರ್ಗುಣಮ ಅನ್ನೋ ಪದ ಒಂದು ಪದವನ್ನು ಎಲ್ಲೆಲ್ಲೋ ಉಪನಿಷತ್ ಉಪಯೋಗಿಸಿಲ್ಲ. ಅದು ಬರೀ ನಿರ್ಗುಣ ಅಂತ ಕರೆದಿರಬಹುದು. ಬ್ರಹ್ಮ ಅಂತ ಪದ ಬರೀ ಸರ್ಕಲ್ ಇರುತ್ತೆ, ಬರೀ ಸ್ಕ್ವೇರ್ ಇರುತ್ತೆ. ಸ್ಕ್ವೇರ್ ಸರ್ಕಲ್ ಇರಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಯೋಚನೆ ಮಾಡಬೇಕು. ನಿರ್ಗುಣ ಅನ್ನೋ ಪದ ಇದೆ, ಬ್ರಹ್ಮ ಅನ್ನೋ ಪದ ಇದೆ, ನಿರ್ಗುಣ ಬ್ರಹ್ಮ ಅಂತ ಒಂದು ಪದ ಎಲ್ಲೆಲ್ಲೂ ಶಾಸ್ತ್ರದಲ್ಲಿ ಬಂದಿಲ್ಲ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಈ ಬ್ರಹ್ಮ ಅನ್ನೋ ಪದ ಪೂರ್ಣತ್ವವನ್ನು ಹೇಳ್ತಕ್ಕಂಥ ಪದ. ಪರಿಪೂರ್ಣವಾಗಿರೋ ಮಾತ್ರ ಬ್ರಹ್ಮ. ಇವತ್ತು ನಾವು ಯಾರನ್ನು ಜನ ತಿಳ್ಕೊಂಡಿದ್ದಾರೆ, ಬೂದಿ ಕೊಡೋರನ್ನೆಲ್ಲ, ಇವನು ಬ್ರಹ್ಮ. ಅರೆ ಎಷ್ಟು ಅಪೂರ್ಣ ಅವನು! ಅಂತ ಅಪೂರ್ಣ ವ್ಯಕ್ತಿಯನ್ನ ಒಂದು ಯಾವುದೋ ಒಂದು ತೊಟ್ಟಿ ತೋರಿಸ್ಬಿಟ್ಟು ಸಮುದ್ರ ಅಂತ ಕರೆದ್ರೆ ಹಾಗ ಮನೆಯಲ್ಲಿ ಕಟ್ಟಿದ ತೊಟ್ಟಿ ತೆಗೆದೊಳ ಸಮುದ್ರ ಅಂತ ಕೇಳಿದರೆ ಇವ್ ನಾಲೆಜ್ ಎಷ್ಟು ಚಿಕ್ಕದು ಅಂತ ಗೊತ್ತಾಗಿಬಿಡುತ್ತೆ. ಸಮುದ್ರದ ಎ ಬಿ ಸಿ ಡಿ ಗೊತ್ತಿಲ್ಲ ಅವನಿಗೆ. ಬ್ರಹ್ಮ ಅಂದ್ರೆ ಪೂರ್ಣ ಅವನು. ಯಾರ ಬೀದಿ ಪಾಪಗಳನ್ನ ಬ್ರಹ್ಮ ಅಂತ ಕರೆಯಲು ಸಾಧ್ಯ ಇಲ್ಲ. ಯಾವ ಸಮುದ್ರನು ಪರಮಾತ್ಮನ ಪೂರ್ಣತ್ವದ ಮುಂದೆ ಅಲ್ಲ, ಯಾವ ಆಕಾಶಕ್ಕಿಂತ ಪರಮಾತ್ಮ ಪೂರ್ಣ. ಅಂತಹ ಪರಮಾತ್ಮನನ್ನ ಅರ್ಥ ಮಾಡಿಕೊಂಡ ಜನ ಎಂದು ಯಾರನ್ನೋ ಪರಮಾತ್ಮ ಅಂತ ತಿಳ್ಕೊಳ್ಳೋದಿಲ್ಲ. ನಿಜವಾದ ಪೂರ್ಣ ವ್ಯಕ್ತಿಯನ್ನು ಮಾತ್ರ ಪರಮಾತ್ಮ ಅಂತ ತಿಳ್ಕೊಳ್ಳುತ್ತಾರೆ. ಆ ಪೂರ್ಣತೆ ಎಲ್ಲ ಒಳ್ಳೆಯದರ ಖಣಿಯಾಗಿರಬೇಕು. ಅದಕ್ಕೆ ಗುಣಪೂರ್ಣ ಅಂತ ಕರೀತಾರೆ. ಗುಣ ಅಂದ್ರೆ ವರ್ಚುಸ್, ಫುಲ್ ಆಫ್ ವರ್ಚುಸ್ ಅಂತ ಅರ್ಥ. ಒಂದು ಚೂರು ದೋಷದ ಹೆಸರಿಲ್ಲ. ಫುಲ್ ಆಫ್ ವರ್ಚ್ಯೂಸ್ ಆದ್ಮೇಲೆ ಡಿಫೆಕ್ಟ್ ಚಾನ್ಸೇ ಇಲ್ಲ. ವರ್ಚ್ಯೂಸ್ ಫುಲ್ ಇದ್ದಾಗ ನೂರಕ್ಕೆ ನೂರು ಬಂದ್ಮೇಲೆ ಎಲ್ಲಿ ಫೇಲ್ ಆಗಿದ್ದ ಅಂದ್ರೆ ಅರ್ಥನೇ ಇಲ್ಲ. ಅದಕ್ಕೆ ಪೂರ್ಣ ಆದವನು ಪರಮಾತ್ಮನ ಗುಣಗಳು ಪೂರ್ಣವಾಗಿದೆ, ಆದ್ದರಿಂದ ದೋಷಗಳು ದೂರ ಆಗಿದ್ದಾನೆ, ದೋಷಗಳಿಂದ ಅವನು ದೂರ. ನಾರಾಯಣಂ ಗುಣೈಸರ್ವೈ ರುದೀರ್ಣಂ ದೋಷವರ್ಜಿತಂ ದೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಈ ಆ ಪ್ರಸಂಗ ಅರ್ಥ ಮಾಡಿಕೊಂಡ್ರೆ ಪರಂ ಬ್ರಹ್ಮ ಪರಂಧಾಮ ದೇವರ ಮತ್ತೊಂದು ವೈಶಿಷ್ಟ್ಯ ಪರಂಧಾಮ ಅಂತ ಕರೀತಾರೆ. ಧಾಮ ಅಂದ್ರೆ ನೆಲೆ, ಅವರ ಒಂದು ವಾಸಸ್ಥಾನ. ಎಂಥದ್ದು ಪರಂಧಾಮ, ವಿಚಿತ್ರ, ಅತ್ಯಂತ ಶ್ರೇಷ್ಠವಾದ ಮನೆ ಪರಮಾತ್ಮನಿಗೆ ಉಂಟು. ಅತ್ಯಂತ ಶ್ರೇಷ್ಠವಾದ ಮನೆ ಉಂಟು. ಎರಡು ಶ್ರೇಷ್ಠತ್ವ ಎರಡು ರೀತಿಯಲ್ಲಿ ಉಂಟು ಶ್ರೇಷ್ಠತ್ವ. ಮೊದಲೇ ಶ್ರೇಷ್ಠತ್ವ ಅದರಲ್ಲಿ ಇಲ್ಲದ್ದೇ ಇಲ್ಲ, ಏನು ಬೇಕೋ ಪ್ರತಿಯೊಂದು ಅದರೊಳಗು. ಕೆಲವರು ಹೇಳ್ತಾರೆ ಬಹಳ ಅನುಕೂಲ ಇದೆ, ನೀರಿಂದ ತಾಪತ್ರೆ ಅಂತ ಹೇಳ್ತಾರೆ. ಕೆಲವರು ಅದೆಲ್ಲ ಇದೆ, ಪದಾರ್ಥ ಸರಿಯಾಗಿ ಸಿಗೋದೇ ಇಲ್ಲ, ಎಲ್ಲ ಕಲಬೆರಿಕೆ ಅಂತ ಹೇಳಿಬಿಡ್ತಾರೆ. ಕೆಲವು ಕಡೆಗೆ ಬರೀ ಬೆಟ್ಟ ಗುಡ್ಡಗಳ ಊರು, ಎಲ್ಲಿ ನೋಡಿದ್ರು ಮರಗಿಡಗಳೇ, ಒಂಥರ ಖುಷಿನೇ ಆಗೋದಿಲ್ಲ. ಇನ್ನು ಕೆಲವು ಬರೀ ಬೈಲ, ಏನು ಪ್ರಯೋಜನ ಇಲ್ಲ, ಮರಗಿಡಗಳೇ ಇಲ್ಲ, ಅನೇಕ ಪ್ರಾಬ್ಲಮ್ಸ್ ಹೇಳ್ತಾ ಹೋಗ್ತಾರೆ. ವೈಕುಂಠ ಹಾಗಲ್ಲ, ಪರಂಧಾಮ. ನೀವು ಏನೇನು ಬೆಸ್ಟ್ ಇಮ್ಯಾಜಿನ್ ಮಾಡ್ತೀರೋ ಅದೆಲ್ಲ ಸಿಗುತ್ತೆ. ಅಷ್ಟೇ ಅಲ್ಲ, ಆಗೇನು ಬೇಕಂತೂ ಅದು ಸಿಗುತ್ತೆ. ಮತ್ತೆ ಇದ್ದಕ್ಕಿದ್ದ ಬೆಟ್ಟ ಕಾಣಿಸೋಕೋ ಬೆಟ್ಟ ಕಾಣಿಸುತ್ತೆ, ಬೇಕಾದ್ರೆ ಇದ್ದಕ್ಕಿದ್ದಾಗ ನೀವು ಮರಗಳು ಕಾಣಿಸೋಕೋ ಮರ ಕಾಣುತ್ತೆ. ಇದಕ್ಕೆ ಚಳಿ ಆಗಬೇಕೋ ಚಳಿ ಆಗುತ್ತೆ, ಬಿಸಿಲು ಬೇಕೋ ಏನು ಬೇಕೋ ಅದು ಇಷ್ಟಪಟ್ಟಿತ್ತು. ಅದಕ್ಕೆ ಅವನು ಏನನ್ನ ಎಂ ಎಂ ಸುಖಿ ಕಾಮಯತೆ ಅರ್ಥ ಮಾತ್ರ ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯ. ಇದು ವೈಕುಂಠ ಲೋಕದ ವರ್ಣನೆ. ಬಹುಶಃ ಲೋಕ ವರ್ಣನೆಯೊಳಗೆ ವೈಕುಂಠ ವರ್ಣನೆ ಅಂತ ಯಾವುದೂ ಪ್ರಸಿದ್ಧವಾಗಿಲ್ಲ. ನಮ್ಮ ವರ್ಣನೆಗಳು ಅಮೆರಿಕ ವರ್ಣನೆ ಅಷ್ಟೇ ಇದೆ, ಏನಿತ್ರೆಯಲ್ಲಿ ಅಂತ ಅಷ್ಟು ಹೇಳ್ತಾನೆ ಹೊರತು ವೈಕುಂಠ ವರ್ಣನೆ ಕೇಳಿದವರಿಗೆ ಅದು ಅಟ್ರಾಕ್ಟಿವ್ ಅನ್ಸೋದೇ ಇಲ್ಲ. ಇಷ್ಟೇ ಅಲ್ಲೇನಿರುತ್ತೆ ಗೊತ್ತೇನೆ ಅಂತ ಹೇಳಿದ್ರೆ ಅಲ್ಲೇನಿರುತ್ತೆ ಗೊತ್ತಾ, ಯೋಚನೆ ಮಾಡು. ಅದಕ್ಕೆ ವೈಕುಂಠ ವರ್ಣನೆ ಅಂತ ಗ್ರಂಥನೇ ಉಂಟು. ವಾದಿರಾಜಸ್ವಾಮಿಗಳು ಅಂತ ಜ್ಞಾನಿಗಳು ವೈಕುಂಠ ವರ್ಣನೆ ಗ್ರಂಥನೇ ಬರೆದಿದ್ದಾರೆ. ಭಾಗವತಾದಿ ಪುರಾಣಗಳಲ್ಲಿ ವೈಕುಂಠದ ವರ್ಣನೆ ಬಂದಿದೆ. ಆದ್ದರಿಂದ ಜ್ಞಾನಿಗಳಿಗೆ ಬೇರೆ ಕಡೆ ಅಟ್ರಾಕ್ಷನ್ ಯಾತಕ್ಕೆ ಬರೋದಿಲ್ಲ ಅಂದ್ರೆ ಅದು ಕೇಳಿ ಆಗಿದೆ. ಅದ್ರಲ್ಲಿ ಬೆಸ್ಟನ್ನೇ ಕೇಳಿ ಅಂದ್ರೆ ಇಲ್ಲೆಲ್ಲ ಹೋಗ್ತಾನೆ ಯೋಚನೆ ಮಾಡ್ತಾನೆ, ಅವನು ಮನಸ್ಸು ಹೋಗೋದಿಲ್ಲ. ಅದ್ರ ಕೇಳದೇ ಇದ್ದರೆ ಅಟ್ರಾಕ್ಷನ್ ಬರುತ್ತಷ್ಟೇ. ಅಲ್ಲಿ ಏನೇನೋ ಸಿಗುತ್ತೆ, ಏನೇನೋ ಸಿಗುತ್ತೆ ಅಲ್ಲ, ಬೇಕಾದ ಎಲ್ಲವೂ ಸಿಗುತ್ತೆ, ಆ ಕ್ಷಣದಲ್ಲೇ ಸಿಗುತ್ತೆ. ನಿನ್ನೆ ಹೇಳಲಿಲ್ಲ, ಇಷ್ಟಪಟ್ಟ ಮಾತ್ರ ಕೇಳಿ. ಮದ್ಭಾವ ಮಾನಸಾಜಾತ ಅಂತ ಪದ ಹೇಳಬೇಕಾದ್ರೆ ಹೇಳಿದೆ, ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ. ಭಗವಂತನ ಲೋಕದಲ್ಲಿ ಅಲ್ಲಿರೋರಿಗೆ ಕೇಳಿದ್ ಸಿಗಬೇಕಾದ್ರೆ ಪರಮಾತ್ಮ ಹೇಗಿರಬೇಕು ಲೆಕ್ಕ ಹಾಕಿ. ಆದ್ದರಿಂದ ಪರಮಾತ್ಮನ ಧಾಮವನ್ನ ಪರಂಧಾಮ ಅಂತ ಕರೀತಾರೆ. ಎಲ್ಲೆಲ್ಲೋ ಪದ ಕೇಳಿರ್ತೇವೆ ನಾವು, ಕೃಷ್ಣ ಪರಂಧಾಮ ಹೊರಟು ಬಿಟ್ಟ ಅಂತ ಕೇಳುತ್ತೆ. ನಮ್ಮ ಪ್ರಕಾರ ಪರಂಧಾಮಕ್ಕೆ ಹೋದ್ರೆ ಸತ್ತೋದ್ರ ಅಂತ ಅರ್ಥ, ನಮ್ಮ ಪ್ರಕಾರ ಪರಂಧಾಮವನ್ನು ಐದಿದ್ರೆ ಸತ್ತೋದ್ರು ಅಂತ ಅರ್ಥ. ಕೃಷ್ಣ ಹಾಗಲ್ಲ, ಕೃಷ್ಣ ಯಾತಕ್ಕೆ ಪರಂಧಾಮಕ್ಕೆ ಹೋದ ಅಂತೇವೆಂದ್ರೆ ಭೂಲೋಕಕ್ಕೆ ಬಂದಿದ್ದಾನೆ, ಇದೊಂದು ಮನೆ, ಈ ಮನೆ ಮುಗಿಸ್ಕೊಂಡು ಪರಂಧಾಮಕ್ಕೆ ಮತ್ತೆ ಹೊರಟು ಬಿಟ್ಟ ಅಷ್ಟೇ. ಅಲ್ಲಿಂದ ಬಂದ ಕೃಷ್ಣ ವಾಪಸ್ ಹೋದ, ಡೆಲ್ಲಿಯಿಂದ ಬಂದವರು ಡೆಲ್ಲಿ ವಾಪಸ್ ಹೋದ್ರೆ ಹಾಗೋ ಹಾಗೆ ಅಷ್ಟೇ. ಪರಮಾತ್ಮ ಹುಟ್ಟಿ ಬಂದವರೇ ಅಲ್ಲ, ಆದ್ರಿಂದ ಅವನು ಬಂದ ತನ್ನ ಜಾಗ ವಾಪಸ್ ಹೋದ ಅಷ್ಟೇ ಹೊರತು ಅವನು ದೇಹ ಯೋಗ ಇಲ್ಲ. ಆದರೆ ದೇಹ ಬಿಟ್ಟಿಲ್ಲ ಇದು ಅರ್ಥ, ದೇಹ ಬಿಟ್ಟಿಲ್ಲ. ನಿಜವಾದ ಅರ್ಥದೊಳಗೆ ಆ ಪದವನ್ನು ಉಪಯೋಗಿಸಿದರೆ ಪರಮಾತ್ಮನ ಧಾಮ ಪರಂಧಾಮ, ಪರಂಧಾಮ. ಅದಕ್ಕಿಂತ ಶ್ರೇಷ್ಠವಾದ ನೆಲೆ ಒಂದಿಲ್ಲ. ಆದ್ದರಿಂದ ವೈಕುಂಠ ಲೋಕದಂತ ವರ್ಣನೆ ಬಹು ಜಗತ್ತಿನಲ್ಲಿ ಯಾವ ಲೋಕದ ವರ್ಣನೆಯನ್ನು ಕೂಡ ಶಾಸ್ತ್ರ ಪ್ರಪಂಚ ಬಂದವರು ಕೇಳಲು ಸಾಧ್ಯ ಇಲ್ಲ. ಇದೊಂದನ್ನೇ ಆ ರೀತಿ ಕೇಳಲಿಕ್ಕೆ ಸಾಧ್ಯ. ಉಪನಿಷತ್ ಹೇಳ್ತಾ ಇದೆ, ಮುಂದೆ ಭಗವಂತನ ಹೇಳ್ತಾನೆ, ಯದ್ಗತ್ವಾನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಯಾವುದಕ್ಕೆ ಹೋದರೆ ವಾಪಸ್ ಬರೋದಿಲ್ವಲ್ಲ ಅದು ನನ್ನ ಮನೆ ಅಂತ ಕರೆ, ಅದು ನನ್ನ ಲೋಕದ ವೈಶಿಷ್ಟ್ಯ. ಅದ್ರ ನಿತ್ಯ ಲೋಕ ಅಂತ ಅರ್ಥ, ನಿತ್ಯ ಲೋಕ. ಬ್ರಹ್ಮಾದಿಗಳ ಲೋಕಗಳು ಕೂಡ ಒಂದರ್ಥದಲ್ಲಿ ಮಾರ್ಟಲ್ಲೇ. ನಿಜವಾದ ಇಮಾಲ್ಟಾಲಿಟಿ ಅಂದ್ರೆ ವೈಕುಂಠ ಲೋಕಕ್ಕೆ ಹೊರತು ಬೇರೆ ಯಾವ ಲೋಕಕ್ಕೂ ಇಲ್ಲ. ಆದ್ದರಿಂದ ಜ್ಞಾನಿಗಳ ಗುರಿ ವೈಕುಂಠ ಲೋಕ ಪ್ರಾಪ್ತಿಯಾಗಿರುತ್ತೆ ಹೊರತು ಬೇರೆ ಕಡೆ ಮನಸ್ಸು ಹೋಗೋದಿಲ್ಲ ಅವರು. ಅಂತ ಪರಂಧಾಮ ಹೊಂದಿದ್ದಾರೆ. ಅದಕ್ಕೆ ಇನ್ನೊಂದು ಅರ್ಥವನ್ನು ಆಚಾರ್ಯ ಹೇಳಿದ್ದಾರೆ, ಧಾಮ ಶಬ್ದಕ್ಕೆ ತೇಜಸ್ ಅಂತ ಇನ್ನೊಂದು ಅರ್ಥ. ತೇಜಸ್ ಪರಂಧಾಮ, ಅತ್ಯುತ್ತಮವಾದ ತೇಜಸ್ಸನ್ನು ಹೊಂದಿದವನು. ಯಾತಕ್ಕೆ ಮಾತು ಉಪಯೋಗಿಸ್ತಾನೆ ಅಂದರೆ ಸೂರ್ಯನ ತೇಜಸ್ಸನ್ನು ನೋಡಿದ್ದೇವೆ, ತುಂಬಾ ತೇಜಸ್ಸನ್ನು ಹೊಂದಿದ್ದಾನೆ ಅಂದರೆ ಓ ಸೂರ್ಯನಂತೆ ಇದ್ದಾನೆ ಅಂತ ಅಷ್ಟೇ ಕೇಳಿಬಿಡಬಹುದು. ಹಾಗಲ್ಲ, ಸೂರ್ಯನ ತೇಜಸ್ಸು ಏನೂ ಅಲ್ಲ ಪರಮಾತ್ಮನ ಮುಂದೆ. ಮುಂದೆ ವಿಷ್ಣುರೂಪಾಧ್ಯಾಯದಲ್ಲಿ ಬರುತ್ತದೆ, ದಿವಿ ಸೂರ್ಯ ಸಹಸ್ರಸ್ಯ ಭವೇ ಜುಗಪದುತ್ಥಿತ ಯದಿ ಭಾ ಸದೃಶಿ ಸಾಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. ಆದ್ದರಿಂದ ಪರಮಾತ್ಮನ ಕಾಂತಿ ಅತ್ಯಂತ ವಿಲಕ್ಷಣವಾದ ಕಾಂತಿ, ಕೋಟಿ ಸೂರ್ಯಪ್ರಭಾ, ಅನಂತ ಸೂರ್ಯಪ್ರಕಾಶ, ಹೀಗೆಲ್ಲ ವರ್ಣನೆ ಮಾಡ್ತಾ ಇರ್ತೇವೆ. ಆ ದೃಷ್ಟಿಯಿಂದ ಪರಂ ಬ್ರಹ್ಮ ಪರಂಧಾಮ ಪವಿತ್ರಂ ಪರಮಂ ಭವಾನ್, ನೀನು ಪವಿತ್ರನಾದವು. ವಿಷ್ಣು ಸಹಸ್ರನಾಮದ ಪದ ಪವಿತ್ರಂ ಮಂಗಲಂ ಪರಂ, ಕೃಷ್ಣ ಪವಿತ್ರನಾದವನು. ಪವಿತ್ರ ಅಂತ ಹೇಳಿದರೆ ಎಷ್ಟು ಪವಿತ್ರ ಅಲ್ಲೇ ಹೇಳ್ತಾರೆ ಮತ್ತೆ, ಪವಿತ್ರಾಣಾಂ ಪವಿತ್ರಂಯೋ ಮಂಗಲಾನಾಂಚ ಮಂಗಲಂ. ಕೃಷ್ಣ ಪವಿತ್ರ, ಎಷ್ಟು ಪವಿತ್ರ ಅಂದ್ರೆ ಎಷ್ಟೆಷ್ಟು ಪವಿತ್ರ ವಸ್ತುಗಳು ಅಂತ ಇವೆ ಅದೆಲ್ಲದಕ್ಕಿಂತ ಪವಿತ್ರನಾದವರು ಪರಮಾತ್ಮ. ಅತ್ಯಂತ ಪವಿತ್ರ ವಸ್ತುಗಳಲ್ಲೇ ಅತ್ಯಂತ ಪವಿತ್ರನಾದವು. ಗಂಗಾ ನದಿ ಎಷ್ಟು ಪವಿತ್ರವಾದ ನದಿ, ಅದ್ಯಾವುದದು? ಪರಮಾತ್ಮನ ಪಾದೋದಕ ಅಷ್ಟೇ, ಅವರ ಕಾಲ ತೊಳೆದ ನೀರಷ್ಟೇನೆ. ಇವತ್ತು ಕಾಲ ತೊಳೆದ್ರೆ ಯಾರು ಕುಡಿಯೋಕೆ ಹೋಗೋದಿಲ್ಲ. ಕಾಲ ತೊಳೆದ ನೀರು ನಮ್ಮ ಕಾಲದಲ್ಲಿ ಯಾರೋ ಕುಡುಕೋತಾನ ಸಾಧ್ಯವೇ ಇಲ್ಲ. ಪರಮಾತ್ಮನ ಪಾದ ತೊಳೆದ ನೀರು ಜಗತ್ತಿಗೆ ಮಂಗಲ. ಶಿವ ಗಂಗಾಧಾರ ಅಂತ ಶಿವನಿಗೆ ಹೆಸರು, ಗಂಗಾಧಾರ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಪರಮಾತ್ಮ ಯಚ್ಚವುಚ ನಿಸ್ತೃತ ಸರಿತ್ ಪ್ರಬರೋದಕೇನ ತೀರ್ಥೇನ ಮೂರ್ಧತಿ ಧೃತೇನ ಶಿವ ಶಿವೋಭೂತ್. ವಿಷ್ಣುವಿನ ಒಂದು ಹಿರಿಮೆ ಅತ್ಯಂತ ಮಂಗಲಕರವಾದದ್ದು, ಅತ್ಯಂತ ಪವಿತ್ರನಾದವನು. ಹಿಂದೆ ಬಂದಿತ್ತು ರಾಜವಿದ್ಯಾ ರಾಜಗುಹ್ಯಂ ಪವಿತ್ರ ವಿಧಮುತ್ತಮಂ ಅಂತ ಬಂದಿತ್ತು 9ನೇ ಅಧ್ಯಾಯದಲ್ಲಿ. ಅಲ್ಲಿ ಪರಮಾತ್ಮನ ವಿಚಾರವೇ ಪವಿತ್ರ, ಅವನ ವಿಚಾರವೇ ಪವಿತ್ರ ಅಂದ್ರೆ ಅವನೆಷ್ಟು ಪವಿತ್ರ ಆಗಿರಬೇಕು. ದೇವರಿಗೆ ಹಾಕಿದ ಹೂವು ಪವಿತ್ರ ಅಂದ್ರೆ ದೇವರೇ ಪವಿತ್ರ ಆಗಿರಬೇಕು ಲೆಕ್ಕ ಹಾಕಿ. ದೇವರಿಗೆ ಹಾಕಿದ ಹೂವೇ ಪವಿತ್ರ, ಇನ್ನು ದೇವರ ಪಾವಿತ್ರ್ಯವನ್ನು ವಿವೇಚನೆ ಮಾಡಕ್ಕಾಗೋದಿಲ್ಲ. ಆ ದೃಷ್ಟಿಯಲ್ಲಿ ಪವಿತ್ರಂ ಪರಮಂ ಭವಾನ್, ಹಿಂದಿನೊಂದು ಅರ್ಥ ಹೇಳಿದೆ, ಪವಿವತ್ರಾಯತೆ ಐತಿ ಪವಿತ್ರಂ. ಪವಿಯಂತೆ ಕಾಪಾಡುವವನು ಪವಿತ್ರ, ಪವಿಯಂತೆ ಕಾಪಾಡುವವನು ಪವಿತ್ರ. ಪವಿ ಅಂದ್ರೆ ವಜ್ರ, ಪವಿಯಂತೆ ವಜ್ರನಂತೆ ನಮ್ಮ ವಜ್ರ ಕವಚವಾಗಿದ್ದಾನೆ ಪರಮಾತ್ಮ ಅಂತ, ವಜ್ರ ಕವಚ. ಆದ್ದರಿಂದ ಕೃಷ್ಣ ಕಾಪಾಡಲಿಕ್ಕೆ ಹೊರಟಾಗ, ನರಸಿಂಹ ಕಾಪಾಡಲಿಕ್ಕೆ ಹೊರಟಾಗ, ಪ್ರಹ್ಲಾದನನ್ನ ಹಿರಣ್ಯಕಶಿಪು ಏನು ಮಾಡಲಿಕ್ಕಾಗಲಿಲ್ಲ, ಹಾಗೆ ಕಾಪಾಡ್ತಾ ಇದ್ದ. ಕೃಷ್ಣ ರಕ್ಷಣೆ ಯಾರ್ಯಾರಿಗೆ ಕೊಡ್ತಾನೆ ಅವರನ್ನು ಉಳಿದವರು ಏನೇನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆ ಕೂದಲು ಕೊಂಕೋದಿಲ್ಲ, ಯೋಗಕ್ಷೇಮಂ ಮಹಮ್ಯಹಂ. ಇದು ಪರಮಾತ್ಮನ ವೈಭವ, ಅದಕ್ಕೆ ಪವಿತ್ರ ಅಂತ ಆತನ ಹೆಸರು. ದೇವರನ್ನು ವಜ್ರ ಕವಚವಾಗಿ ನಮ್ಮನ್ನು ಪಾಲಿಸ್ತಾನೆ. ಆ ದೃಷ್ಟಿಯಿಂದ ಪವಿತ್ರಂ ಪರಮಂ ಭವಾನ್, ಪರಮಂ ಅತ್ಯಂತ ಶ್ರೇಷ್ಠನಾದವನು. ಮತ್ತು ಭವಾನ್ ನೀನು ಇಂಥವನು ಕೃಷ್ಣ, ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ. ನಿನ್ನನ್ನು ಪುರುಷ ಅಂತ ಕರೀತಾರೆ, ಮಹಾವಿಷ್ಣುವನ್ನು ಪುರುಷ ಅಂತ ಕರೀತಾರೆ. ಯಾತಕ್ಕೆ? ಪುರು ಪೂರ್ಣ ಗುಣಾಧಿಕ್ಯ ಅಂತ ಡಿಫೈನ್ ಮಾಡ್ತಾರೆ ಪುರುಷ ಸೂಕ್ತ. ನೋಡಿ ಈಗ ಭಗವದ್ಗೀತೆಗೂ ವೇದಕ್ಕೂ ಸಂಬಂಧ ಆಗ, ಪುರುಷ ಸೂಕ್ತ ಅಂತ ಕೇಳಿದ್ದೇವೆ. ಅರ್ಜುನ ಹೇಳ್ತಾರೆ ನೀನು ಪುರುಷ ಅಂತ ಹೇಳ್ತಾರೆ, ನೀನು ಪುರುಷ. ಅದ ಮೇಲೆ ಪುರುಷ ಸೂಕ್ತ ಪ್ರತಿಪಾದ್ಯನಾದ ನಾರಾಯಣ, ಭಗವದ್ಗೀತೆಯಲ್ಲಿ ಬಂದ ಕೃಷ್ಣ, ಇಬ್ಬರು ಒಂದೇ ಅಂತಾಯ್ತು. ಇನ್ಯಾರಿಗೂ ಅಂತ ಹೆಸರಿಲ್ಲ, ವಿಷ್ಣುವಿಗೆ ಮಾತ್ರ ಅಂತ ಹೆಸರು. ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ, ಸಹಸ್ರಪಾ, ಇದೇ ಡಿಫೈನ್ ಮಾಡ್ತಾರೆ. ಅದಿಷ್ಟು ಮುಂದೆ 11ನೇ ಅಧ್ಯಾಯದಲ್ಲಿ ಕಾಣ್ತಾನೆ ಅರ್ಜುನ. ಏನು ಪುರುಷ ಸೂಕ್ತದಲ್ಲಿ ಬಂದಿದೆ, ಭಗವಂತನ ವರ್ಣನೆ ಮಾಡಿದ್ದಾರೆ, ಅದರ ಸಾಕ್ಷಾತ್ಕಾರ ಮಾಡಿಕೊಡ್ತಾನೆ ಅರ್ಜುನ. ಅದಕ್ಕೆ ಪುರುಷಂ, ನಿನ್ನನ್ನು ಪುರುಷ ಅಂತ ಕರೀತಾರೆ. ಶಾಶ್ವತಂ, ನಿನ್ನನ್ನು ಶಾಶ್ವತ. ಅಯೋ ನಿತ್ಯ ಶಾಶ್ವತೋಯಂ ಪುರಾಣ, ಶಾಶ್ವತ ಎಂದು ಬದಲಾಗದೇ ಇರತಕ್ಕಂಥವ್ರು. ದೇವರು ಒಂದೇ ರೀತಿ ಇರ್ತಾನೆ, ಬದಲಾಗೋದೇ ಇಲ್ಲ. ಒಂದೇ ರೀತಿ ಇರ್ತಾನೆ, ಬದಲಾಗೋದಿಲ್ಲ. ಬದಲಾಗ್ತಾನೆ ಅರ್ಥ ಏನೇ? ಈಗ ಬದಲಾಗ್ತಾನೆ ಅಂದ್ರೆ ಅವ್ರಿಗೆ ಇನ್ನೂ ಏನೋ ಇದ್ದು ಮಿಸ್ಸಿಂಗ್ ಆಗಿತ್ತೋ ಬಂತು ಅಂತ ಅರ್ಥ. ಅದು ಅಪೂರ್ಣತೆ ಅಂತ ಅರ್ಥ. ಎಲ್ಲಿ ಬದಲಾವಣೆ ಕಾಣ್ತೇವೋ ಅಲ್ಲಿ ಪೂರ್ಣತೆ ಇರೋದಿಲ್ಲ. ಎಲ್ಲಿ ಪೂರ್ಣತೆ ಇರುತ್ತೆ ಅಲ್ಲಿ ಬದಲಾವಣೆ ಇರೋದಿಲ್ಲ. ಪರಮಾತ್ಮ ಪೂರ್ಣನಾದ್ದರಿಂದ ಅವನು ಶಾಶ್ವತ, ಬದಲಾವಣೆಯ ಹೆಸರೇ ಇಲ್ಲ. ಪುರುಷಂ ಶಾಶ್ವತಂ ದಿವ್ಯಂ. ಇವತ್ತು ನೋಡಿ ಹಿಂದಿನ ಕಾಲಕ್ಕೆ ಎಷ್ಟು ಮಾಡಿಫೈ ಆಗ್ತಾ ಬಂದಿದೆ. ಈಗಾಗಲೇ ರೇಡಿಯೋಗಳು ಎಷ್ಟು ಮಾಡಿಫೈ ಆಯಿತು, ಟಿವಿಗಳು ಎಷ್ಟು ಮಾಡಿಫೈ ಆಯಿತು, ಇನ್ನೂ ಯೋಚನೆ ಮಾಡ್ತಾ ಇರ್ತಾರೆ. ಈ ಫೋನ್ಗಳು ಎಷ್ಟು ಚಿಕ್ಕದು ಇಷ್ಟಿಷ್ಟು ಆಗೋಗ್ಬಿಟ್ಟಿದೆ, ಬರ್ತಾ 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 ಗಾತ್ರ ಕಡಿಮೆ ಆಯಿತು, ಫೆಸಿಲಿಟಿ ಜಾಸ್ತಿ ಆಯಿತು, ಮತ್ತೆ ವಾ ಎಲ್ಲ ಸೇರ್ತಾರೆ ಅಷ್ಟರ ಮಧ್ಯೆ. ಬರೀ ಇದು ಮಾಡೋ ಇನ್ನೂ ಜಾಸ್ತಿ ಬರಲು ಶುರುವಾಯಿತು. ಮೊದಲೆಲ್ಲ ಗ್ರಾಮ್ ಫೋನ್ ಹಾಕ್ಬೇಕಾದ್ರೆ ಹೊತ್ಕೊಂಡ್ಬರ್ಬೇಕಾಗಿತ್ತು, ನೋಡಿಬಿಟ್ರೆ ಗಾಬರಿ ಗಾಬರಿ, ಅದು ವ್ಯಾಪಾರ ನೋಡಿದ್ರೆ ಗಾಬರಿ ಆಗಬೇಕಾಗಿತ್ತು. ಈಗ ಎಷ್ಟು ಸಿಂಪಲ್ ಆಗಿರೋದಕ್ಕೆ ಗೊತ್ತೇ ಆಗೋದಿಲ್ಲ. ಇದೇ ಅಂತಾನೆ ಗೊತ್ತಾಗ ಅಷ್ಟು ಚಿಕ್ಕದು ಮಾಡ್ತಾರೆ, ಎಫಿಷಿಯನ್ಸಿ ಜಾಸ್ತಿ ಮಾಡ್ತಾರೆ. ಇದನ್ನ ಯಾಕೆ ಮಾಡಿಫೈ ಮಾಡ್ತಾ ಹೋಗ್ತಾರೆ. ದೇವರಲ್ಲಿ ಆ ಭಾವನೆ ಇಲ್ಲ, ದೇವರು ಸದಾಕಾಲ ಒಂದೇ ರೀತಿ ಇರ್ತಾನೆ. ಆ ದೇವರನ್ನು ಯಾತಕ್ಕೆ ಆಶ್ರಯಿಸಬೇಕು ತವ ನಮಗೆ ಗೊತ್ತಾಗುತ್ತೆ. ಬೇರೆ ಯಾವುದನ್ನು ಆಶ್ರಯಿಸಿದ್ರು ಕೂಡ ಅದರಲ್ಲಿ ಅಪೂರ್ಣತೆ ಇರೋದ್ರಿಂದ ನಮ್ಮನ್ನು ಉದ್ಧಾರ ಮಾಡೋ, ಪೂರ್ಣ ಉದ್ಧಾರ ಮಾಡೋ ಶಕ್ತಿ ಯಾವುದಕ್ಕೂ ಇಲ್ಲ, ದೇವರಿಗೆ ಮಾತ್ರ ಉಂಟು. ಪುರುಷಂ ಶಾಶ್ವತಂ ದಿವ್ಯಂ, ಇದು ಇಂಪಾರ್ಟೆಂಟ್. ದಿವ್ಯಂ ಅದನ್ನು ಇಂಗ್ಲೀಷಲ್ಲಿ ಡಿವೈನ್ ಅಂತ ಕರೆಯೋ. ದಿವ್ಯಂ ಅಂದ್ರೆ ಲೋಕವಿಲಕ್ಷಣಂ ಅಂತ ಬರೀತಾರೆ. ನಾವೇನಿವತ್ತು ಕಂಡಿದ್ದೇವೆ ಇದೆಲ್ಲ ಬಿಡು, ಬೇರೆ ಇದು, ದೇವರು ಬೇರೆ ಇರ್ತಿದ್ದಾನೆ ಆಲ್ ಟುಗೆದರ್. ಎಷ್ಟೊಂದ್ರೆ ಹೇಳ್ತಾರೆ ಹೀಗಿರುತ್ತೆ ಅಂತ ಕೇಳಿದ್ರೆ, ಅಯ್ಯೋ ಹೀಗಿರೋದಲ್ಲ ಹೇಳಕ್ಕೆ ಬರೋದಿಲ್ಲ, ಯಾ ಭಾಳ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಡ್ತಾರೆ. ಇದು ಕಂಪೇರ್ ಮಾಡಲಿಕ್ಕೆ ಹೋಗ್ಬೇಡಿ ನೀವೀಗ, ಭಾರಿ ಚೆನ್ನಾಗಿರುತ್ತೆ. ಅದು ಯೋಚನೆ ಮಾಡಬೇಕಾದ್ರೆ ಈ ಕೆರೆ ತೋರಿಸ್ತಾರೆ, ಸಮುದ್ರ ಹೀಗಿರುತ್ತೆ ಅಂದ್ರೆ ಸರಿ ದಡ್ಡ ಸಮುದ್ರ ಹೀಗಿರೋದು ಪೂರ್ತಿ ಟೋಟಲಿ ಚೇಂಜ್. ಅದು ಒಂದು ಸುಮ್ಮನೆ ಸಾಮಾನ್ಯ ಐಡಿಯಾ ಬರುತ್ತೆ, ಹೊರತು ಸಮುದ್ರ ಹೀಗಿರೋದಿಲ್ಲ. ಅದು ರೀತಿನೇ ಬೇರೆ, ಆ ದೇವ್ರ ರೀತಿನೇ ಬೇರೆ. ಆಗ ನಾವು ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಎಷ್ಟೋ ಪ್ರಶ್ನೆ ದೇವ್ರ ಬಗ್ಗೆ ಮಾಡ್ತೇವಲ್ಲ, ಹೇಗೆ ಅಂತ ಕೇಳಿದ್ರೆ ನಾವು ಕಂಡ ವಸ್ತು ನೋಡಿ ಪ್ರಶ್ನೆ ಕೇಳುತ್ತೇವೆ. ನಾವು ಕಂಡ ವಸ್ತು ಹೀಗಿರುತ್ತೆ, ದೇವ್ರು ಹೇಗಿರ್ತಾನೆ ಅಂತ ಕೇಳುತ್ತೇವೆ. ಕಂಡ ವಸ್ತು ಇದ್ದ ದೇವ್ರು ಇರೋದಿಲ್ಲ, ಆದ್ರಿಂದ ಟೋಟಲಿ ಡಿಫರೆಂಟ್ ಆಗ್ಬೋದು. ಇವತ್ತು ನೋಡಿ ಈ ಅಗ್ನಿಗೂ ಕರೆಂಟ್ ಅಗ್ನಿಗೆ ಎಷ್ಟು ವ್ಯತ್ಯಾಸ ಇದೆ. ಕರೆಂಟಿನ ಅಗ್ನಿಯೇ ಬೇರೆ, ಆದರೆ ಬರೀ ಆಯಿಲ್ಗಳ ಅಗ್ನಿಯೇ ಬೇರೆ. ಇವತ್ತು ಸೀಮೆ ಎಣ್ಣೆ ಹೊಚ್ಚಿರ್ತಾರೆ, ಯಾವುದೋ ಉರಿತಾ ಇರುತ್ತೆ, ನೀರು ಹಾಕಿಬಿಟ್ರೆ ಹೋಗ್ಬಿಡುತ್ತೆ, ನೀರು ಹಾಕಿದ್ರೆ ಆರಿಸಿಬಿಡ್ತಾರೆ. ಈ ಪೆಟ್ರೋಲ್ ಉರಿತಾ ಇರ್ತದೆ, ನೀರು ಹಾಕಿ ಆರೋದಿಲ್ಲ, ಅದು ನೀರು ಹಾಕಿದ್ರೆ ಪೆಟ್ರೋಲ್ ಬೆಂಕಿ ಆರೋದಿಲ್ಲ, ಅದಿಂದ ಯಾಕೆ ಅಂತ ಪೆಟ್ರೋಲ್ ನೀರು ಸೇರೋದಿಲ್ಲ, ಪೆಟ್ರೋಲ್ ಮೇಲೆ ಬರೆದು ಮತ್ತೆ ಉರಿತಾನೆ ಇರುತ್ತೆ ಹಾಗೆ ಅದು ಬಂತು. ಅದೇ ರೀತಿ ಶಾಕ್ ಹೊಡೆದ್ರೆ ನೀರು ಹಾಕಿಬಿಟ್ರೆ ಹೋಗಿದ್ದ ಇನ್ನೂ ಜಾಸ್ತಿ ಹೊಡೆದು ಬಿಡುತ್ತೆ, ಅದು ನೀರು ಹಾಕಿ ಹೋಗಬಾರ್ದನ್ನೆಲ್ಲ ಕೂಡ ದೀಪಾರಸು ಅಂತಾರೆ, ಸಿಮೆಂಟ್ ದೀಪಾರ ಸಿಗಂದು ಬಿಟ್ಟರೆ ಆರೇ ಹೋಗುತ್ತೆ, ಆ ರೀತಿ ಅಂದ್ರೆ ಹೊಡೆದ್ಬಿಟ್ರೆ ಅದ್ರ ಬಲ್ಬ್ ತಗೊಂಡು ಹೊಡೆದ್ಬಿಟ್ರೆ ಏನು ಮಾಡ್ಬೇಕಾ, ಅದು ಸಾಧ್ಯ ಇಲ್ಲ. ಅದು ಎಷ್ಟು ವ್ಯತ್ಯಾಸ, ಅದು ಹತ್ತು ಕ್ರಮ ಬೇರೆ ಆರ್ಸ ಕ್ರಮ ಬೇರೆ, ಮತ್ತೆ ಹತ್ತು ಕ್ರಮ ಬೇರೆ ಆರ್ಸ ಕ್ರಮಕ್ಕೆ ವಿಲಕ್ಷಣ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನಮಗೆ ತಿಳಿಬೇಕಾಗ, ನಮಗೆ ಕಂಡ ಪದಾರ್ಥಗಳು ಎಷ್ಟು ವೈಶಿಷ್ಟ್ಯ ಇದೆ, ಇನ್ನು ದೇವರ ಎಷ್ಟು ವೈಶಿಷ್ಟ್ಯ ಇರಬೇಕು. ನಾವು ಪ್ರಶ್ನೆ ಕೇಳಿದ್ರೆ ನಮ್ಮ ಪ್ಲೇನಲ್ಲಿ ವಿಚಾರ ಮಾಡಿ ಕೇಳುತ್ತೇವೆ, ನಮ್ಮ ನೆಲೆಯಲ್ಲಿ ನಿಂತು ಪ್ರಶ್ನೆ ಕೇಳಿದ್ರೆ ಉಪಯೋಗ ಇಲ್ಲ, ಆ ನೆಲೆಯಲ್ಲಿ ನೋಡಬೇಕು ಅಂತ ಹೇಳುತ್ತಾರೆ, ಆ ನೆಲೆಯಲ್ಲಿ ನೋಡಬೇಕು. ಇವತ್ತು ಇಂಜಿನಿಯರ್ ಪ್ಲಾನ್ ಅಂತ ಬರೀತಾರೆ, ಪ್ಲಾನ್ ಅಂತ ಬರೀಬೇಕಾದ್ರೆ ಅಂತ ಅರ್ಥ ಗೊತ್ತಾ, ಮೇಲಿಂದ ನೋಡ್ತಾರಲ್ಲ ಅದು ಪ್ಲಾನ್ ಅದು ಒಂದು, ಇಲ್ಲ ಪ್ಲಾನ್ ಅಂತ ಕರೆಯೋದು ಮೇಲಿಂದ ನೋಡಿದ್ರೆ ಹೀಗೆ ಕಾಣಿಸುತ್ತೆ ಅಂತಾಗಬೇಕು, ಮೇಲಿಂದ ತೆಗೆದು ನೋಡಿ ಈ ರೀತಿ ಕಂದ್ರೆ ಪ್ಲಾನ್ ಅಂತ, ಪ್ಲಾನ್ ಡೆಫಿನೇಷನ್ನೇ ಅದು, ಅದು ಮೇಲಿಂದ ನೋಡಿದ್ರೆ ಮಾತ್ರ ಪ್ಲಾನ್ ಆಗುತ್ತೆ. ಎಲಿವೇಷನ್ ಅಂತ ಕರೆದ್ರೆ ಮೇಲಿಂದ ನೋಡಿದ್ರಲ್ಲ, ಎದರಿಂದ ಸೈಡಿಂದ ನೋಡಿದ್ರೆ ಮಾತ್ರ ಫ್ರಂಟ್ ಎಲಿವೇಷನ್ನು ಬ್ಯಾಕ್ ಎಲಿವೇಷನ್ ಆ ಥರ ಎಲಿವೇಷನ್ ಅಂತ ಕರೀತಾರೆ. ಎಲಿವೇಷನ್ ಶಬ್ದಕ್ಕೆ ಅರ್ಥನೇ ಬೇರೆ, ಪ್ಲಾನ್ಗೆ ಅರ್ಥನೇ ಬೇರೆ. ಇನ್ನು ಪ್ಲಾನ್ ಉಪಾಯ ಅದು ಬೇರೆ, ಏನೋ ಪ್ಲಾನ್ ಮಾಡ್ತಿದ್ದಾರೆ ಆ ಪ್ಲಾನ್ಗೆ ಅರ್ಥನೇ ಬೇರೆ. ಆ ಪ್ಲಾನ್ ಬೇರೆ, ಈ ಪ್ಲಾನ್ ಬೇರೆ, ಈ ರೈಟ್ಸೆ ಪ್ಲಾನ್ ಬೇರೆ, ಈ ಲೆಫ್ಟ್ಸೆ ಪ್ಲಾನ್ ಬೇರೆ, ಎಷ್ಟು ವ್ಯತ್ಯಾಸ ಇದೆ. ಆ ಪದಗಳ ರೀತಿಯೇ ಬೇರೆ. ಅದಕ್ಕೆ ದೇವರ ಬಗ್ಗೆ ನಾವು ಏನೇನು ಪ್ರಶ್ನೆ ಹಾಕೋತಿರ್ತೇವಲ್ಲ, ಅದು ನಮ್ಮ ಪ್ಲೇನ್ನಲ್ಲಿ ಪ್ರಶ್ನೆ ಕೇಳಿ ಉಪಯೋಗ ಇಲ್ಲ. ತುಂಬ ಟ್ರಾಫಿಕ್ ಜಾಮ್ ಆಗಿರುತ್ತೆ, ಅದಕ್ಕೆ ಪ್ಲೇನ್ ಹೋಗ್ತಾ ಇಲ್ಲ ಅಂತ ಕಾಣುತ್ತೆ ತಿಳ್ಕೊಂಡ್ಬಿಟ್ರೆ. ಇಲ್ಲಿ ಟ್ರಾಫಿಕ್ ಜಾಮ್ ಪ್ಲೇನಿಗೆ ಅಂತ ಅಂದ್ರೆ ಇದೆ, ಅದರಿಂದ ಪ್ಲೇನ್ ಇಲ್ಲ, ಪ್ಲೇನೇ ಬೇರೆ, ಅದು ಇಲ್ಲಿ ಓಡಾಡೋದೇ ಇಲ್ಲ ಅದು. ಅದಕ್ಕೆ ನಮ್ಮ ಭೂಮಿಯ ಟ್ರಾಫಿಕ್ಕು ಪ್ಲೇನ್ಗೆ ಹೇಗೆ ಅಡ್ಡಿ ಆಗೋದಿಲ್ವೋ, ನಮ್ಮ ಅಡ್ಡಿ ಆತಂಕ ಭಗವಂತನಿಗೆ ಅಡ್ಡಿ ಆಗೋದೇ ಇಲ್ಲ, ಭಗವಂತನಿಗೆ ಅಡ್ಡಿ ಆಗೋದಿಲ್ಲ. ಅದಕ್ಕೆ ದಿವ್ಯಂ ಅಂತ ಕರೆದ್ರು, ಡಿವೈನ್ ಅಂತ ಕರೆದ್ರು. ಅರ್ಜುನ ರಥ ದಿವ್ಯ ಬಂತಲ್ಲ, ತಥಾ ಪಾಂಡವ ಮಾಧವ ಪಾಂಡವಶ್ಚೈವ ದಿವ್ಯವು ಶಂಖವು ಪ್ರದದ್ಭದು, ದಿವ್ಯವು ಶಂಖವು ಪ್ರದದ್ಭದು, ದಿವ್ಯ ಶಂಖ ಅದು. ದಿವ್ಯ ಶಂಖ ಅದರ ಧ್ವನಿಯ ರೀತಿಯೇ ಬೇರೆ. ಧ್ವನಿ ಕೇಳಿದಾಗ ಜನ ಸತ್ತು ಸತ್ತು ಕೃಷ್ಣ ಶಂಖ ಊದಿಬಿಟ್ರೆ, ಮಹಾಭಾರತನ ಹೇಳ್ತಾರೆ ಎಲ್ಲರೂ ಶಂಖ ಊದ್ತಿದ್ರು, ಅರ್ಜುನ ಶಂಖ ಊದ್ತಿದ್ದ, ಭೀಮನು ಎಲ್ಲರೂ ಊದ್ತಿದ್ರು, ಎಫೆಕ್ಟ್ ಚೇಂಜ್ ಆಗ್ತಾನೆ ಹೋಗ್ತಿತ್ತು. ಕೃಷ್ಣ ಊದ್ತಿದ್ನಲ್ಲ, ಆ ಶಂಖದ ರೀತಿಯೇ ಬೇರೆ ಅಂತ ಹೇಳಿಬಿಡ್ತಾ. ಆ ಶಂಖದ ಧ್ವನಿಯನ್ನ ಕೇಳಿದಾಗ ಅದೇ ಗ್ಯಾರಂಟಿ, ಕೃಷ್ಣಂದೇ ಶಂಖ, ಬೇರೆ ಯಾರಿಗೂ ಅಂತ ಶಂಖ ಧ್ವನಿ ಇಲ್ಲ ಅಂತ ತೀರ್ಮಾನ ಮಾಡಿಬಿಡ್ತಿದ್ರೆ. ಸ ಪಂಚಜನ್ಯ ಅಚ್ಯುತ ವಕ್ರ ವಾಯುನ ಭೃಶಂ ಸುಪೂರ್ಣೋದರ ನಿಸ್ಸೃತ ಧ್ವನಿ ಜಗತ್ ವಿಚೇಷ ಸುರೇಂದ್ರ ಪೂರ್ವಕಂ ಪ್ರಕಂಪಯಾಮಾಸ ಯುಗಾತ್ಯಯೇ ಯಥ. ಕೃಷ್ಣ ರಥದ ಮುಂದೆ ಕೂತು ಶಂಖ ಊದಿಬಿಟ್ರೆ ದುರ್ಯೋಧನ ತಡೆ ಸೈನಿಕರು ಸತ್ತು ಸತ್ತು ಬಿಡ್ತಾ ಇದ್ರೆ ಅಂತ ಧ್ವನಿ ಬರ್ತಿತ್ತು. ಆ ಧ್ವನಿಗೆ ಸಾಯ್ತಿದ್ರಂತೆ, ಎಂಥ ಆಶ್ಚರ್ಯ. ಇವು ಊದೇ ಸಾಯ್ತಿದ್ರು ಕೆಲವರು, ತಮ್ಮ ಶಂಖ ಊದ್ಕೊಂಡು ಸಾಯ್ಬೇಕಷ್ಟೇ ಹೊರತು ಇನ್ನೇನು ಇಲ್ಲ. ಜೋರಾಗಿ ಓದಿದ್ರೆ ಅಶ್ವತಿಗಿಂತ ಆಯಾಸನೇ ಜಾಸ್ತಿ ಆಗೋದು. ಕೃಷ್ಣನ ಶಂಖ ಹಾಗಲ್ಲ, ಯಾಕೆ ಡಿವೈನ್ ಅಂತ. ದಿವ್ಯವು ಶಂಖವು ಪ್ರದತ್ವತು, ದಿವ್ಯವಾದ ವಸ್ತುವಿನ ರೀತಿಯೇ ಬೇರೆ. ಕೆಲವು ವಸ್ತು ಬಿದ್ದರೆ ಒಡೆಯೋದೇ ಇಲ್ಲ, ಕೆಲವು ವಸ್ತು ಇದ್ದಲ್ಲೇ ಹಾಳಾಗಬಹುದು. ಕೃಷ್ಣನ ಹಾಗಲ್ಲ ಅಂತ ಹೇಳೋದಕ್ಕೋಸ್ಕರ ದಿವ್ಯ ಅನ್ನೋ ಪದ ಉಪಯೋಗಿಸ್ತಾರೆ. ಅದಕ್ಕೆ ದೇವರು ಅಂತ ಪರಮಾತ್ಮನ ಹೆಸರು. ದೇವರು ಅನ್ನೋ ಪದದಲ್ಲೇನೆ ಆತನ ದಿವ್ಯತ್ವವನ್ನು ಹೇಳುತ್ತಾರೆ. ದೇವರು ಲೌಕಿಕ ಬೇರೆ, ದಿವ್ಯ ಬೇರೆ. ಲೌಕಿಕ ಅಂಬುದು ನಮ್ಮ ನಿತ್ಯ ಜೀವನಕ್ಕೆ ಸಂಬಂಧಪಟ್ಟಿದ್ದಾದ್ರೆ, ದಿವ್ಯ ಅಂಬೋದು ಅವವು ಅರ್ಥ ಡಿಫರೆಂಟ್ ಅಂತ ಒಂದು ಅರ್ಥ, ಅವವು ಅಂತ ಇನ್ನೊಂದು ಅರ್ಥ. ಡಿಫರೆಂಟ್ ಆಗಿರಬಹುದು, ಅವವಾಗದೆ ಹೋದರೆ ತಪ್ಪದು, ಅವವಾಗಿ ಡಿಫರೆಂಟ್ ಆಗಿರಬೇಕು. ಅದಕ್ಕೆ ದಿವ್ಯಂ ಅಂತ ಕರೀತಾರೆ. ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ. ಆದಿದೇವ ಅಂತ ಪರಮಾತ್ಮನ ಹೆಸರು. ಆದಿದೇವ ಕೃಷ್ಣಶಾಸ್ತ್ರದಲ್ಲಿ ಬರತಕ್ಕಂಥ ಪದ, ಆದಿದೇವ ಪರಮಾತ್ಮ. ಆದಿದೇವಾಯ ದೇವಾನಾಂ ಪತಯೇ ಸಾದಿ ತಾರಯೇ ಅನಾದ್ಯ ಜ್ಞಾನ ಪಾರಾಯ ನಮೋ ವರವರಾಯತೆ. ಆಚಾರ್ಯ ದ್ವಾದಶ ಸ್ತೋತ್ರದೊಳಗೆ ದೇವನನ್ನ ಆದಿದೇವ ಅಂತ ಕರೀತಾರೆ. ಇದರಿಂದ ದೇವರ ಬಗ್ಗೆ ಏನು ಕಲ್ಪನೆಗಳೇ ಬಂತು? ಬ್ರಹ್ಮರುದ್ರಾದಿಗಳು ದೇವತೆಗಳೇ, ಆದರೆ ವಿಷ್ಣು ಆದಿದೇವ ಅಂತ ಕರೀತಾರೆ. ವಿಷ್ಣುವಿನಿಂದ ಬ್ರಹ್ಮದೇವರು ಹುಟ್ಟಿದ್ದು, ಅವರಿಂದ ಇತರ ದೇವತೆಗಳು ಹುಟ್ಟಿದ್ರು. ಎಲ್ಲ ದೇವತೆಗಳ ಹುಟ್ಟಿಗೆ ಕಾರಣ ನಾರಾಯಣನಾದ್ದರಿಂದ ಆದಿದೇವ ಅಂತ ಆತನ ಹೆಸರು. ಅದಕ್ಕೆ ತಾನು ಹೇಳಿದ, ಮುಂದೆ ಹೇಳುತ್ತಾನೆ, ಅಹಮಾದಿರಿಹಿ ಭೂತಾನಾಂ ಅಂತ ಹೇಳುತ್ತಾನೆ. ಎಲ್ಲ ಭೂತಗಳಿಗೆ ಆದಿಯಾದವನು, ಎಲ್ಲಾ ಪ್ರಾಣಿಗಳಿಗೂ ಆದಿ, ದೇವತೆಗಳಿಗೂ ಆದಿ. ಅದಕ್ಕೆ ಆದಿ ಪುರುಷ ಅಂತ ಪರಮಾತ್ಮನ ಹೆಸರು. ಆದಿ ಕಾರಣ, ಆದಿ ಪುರುಷ ಅಂತ ದೇವರ ಕಲ್ಲೇ ಕಥೆ ಮುಖ್ಯವಾಗಿರ್ತಕ್ಕಂಥ ಕಾರಣ. ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ. ಅಜ ನ ಜಾಯತೆ ಇತಿ ಅಜಃ, ಎಂದು ಹುಟ್ಟಿದವನಲ್ಲ ಪರಮಾತ್ಮ. ತುಂಬ ಜನ ದೇವರನ್ನ ಯಾರು ಮಾಡೋದು ಅಂತ ಕೇಳಿ, ದೇವರು ಮನುಷ್ಯ ಮಾಡಿಬಿಟ್ಟ, ಮನುಷ್ಯನ ದೇವರು ಮಾಡಿದ, ದೇವರು ಮನುಷ್ಯ ಮಾಡಿದ. ನಮ್ಮ ಜನಗಳ ಕಲ್ಪನೆ ಇರುವುದು, ದೇವರು ಮನುಷ್ಯರನ್ನು ಮಾಡಿದ, ಮನುಷ್ಯರು ದೇವರನ್ನು ಮಾಡಿದ. ದೇವರು ವಿಗ್ರಹ ಮಾಡ್ತಾನೆ, ಆದರೆ ದೇವರನ್ನು ಮಾಡಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ದೇವರನ್ನು ಸಿಂಹನ ಬರೆದ ಮಾತ್ರ ಸಿಂಹ ಮಾಡಿದಾಗಾಯ್ತಾಯಿವನು, ಸಿಂಹನ ಬರದೆ ಮಾತ್ರ ಸಿಂಹ ಮಾಡಿದವನಲ್ಲ. ಚಿತ್ರ ಬರೆಯೋದು ಬೇರೆ, ಸಿಂಹ ಸೃಷ್ಟಿ ಮಾಡೋದು ಬೇರೆ. ದೇವರು ವಿಗ್ರಹ ಮನುಷ್ಯ ಮಾಡಿರ್ತಾನೆ ಹೊರತು, ಅದು ಅವನು ಹೇಳಿದ ಹಾಗೆ ಅವನ ಲಕ್ಷಣ ಕೊಟ್ಟಾಗಿ ಮಾಡ್ತಾನೆ ಹೊರತು, ದೇವರನ್ನೇ ಕ್ರಿಯೇಟ್ ಮಾಡೋದು ಮನುಷ್ಯರ ಶಕ್ತಿ ಅಲ್ಲ. ದೇವರಿಂದ ಎಲ್ಲರೂ ಸೃಷ್ಟರಾಗಿದ್ದಾರೆ. ಆದ್ದರಿಂದ ಆದಿದೇವಂ ಅಜಂ ವಿಭುಂ, ಅವನನ್ನು ಯಾರೂ ಮಾಡಿಲ್ಲ, ಅವನು ಅಜ. ವಿಭುಂ ವ್ಯಾಪ್ತ, ಅವನು ವಿಭು ಶಬ್ದಕ್ಕೆ ಎರಡರ್ಥ, ವ್ಯಾಪ್ತ ಅಂತ ಒಂದರ್ಥ, ಸಮರ್ಥ ಅಂತ ಇನ್ನೊಂದರ್ಥ. ಅವನು ಕೇಪಬಲ್ ಆಫ್ ಡೂಯಿಂಗ್ ಎನಿಥಿಂಗ್, ಆದ್ದರಿಂದ ವಿಭು. ಮತ್ತು ಎಲ್ಲಿ ಬೇಕಾದಿದ್ದಾನೆ, ಆದ್ದರಿಂದ ವಿಭು. ಸರ್ವತ್ರ ವ್ಯಾಪ್ತ, ಸರ್ವಶಕ್ತ ಅಂತ ಅವರಿಗೂ ಹೇಳಿಲ್ಲ ಕೃಷ್ಣ. ಆಹುಸ್ತ್ವಾ ಋಷಯ ಸರ್ವೇ ದೇವಋಷಿರ್ ನಾರದಸ್ತಥ, ಹೀಗೆ ಸರ್ವೇ ಋಷಯ ಆಹು, ಎಲ್ಲ ಋಷಿಗಳು ಈ ಮಾತನ್ನು ಹೇಳ್ತಾರೆ. ಇದೊಂದು ವಿಶೇಷ. ದೇವರ ಬಗ್ಗೆ ಇವತ್ತು ಅನೇಕ ಭಿನ್ನಾಭಿಪ್ರಾಯ ಉಂಟು ಜನಗಳಲ್ಲಿ. ಹೀಗೆ ಯಾರು ಮಾತುಗಳು ಗೊತ್ತೇ ಆಗೋದಿಲ್ಲ ಅಂತ ಅನಿಸಿಬಿಡುತ್ತೆ. ಕರೆಕ್ಟ್ ಇದು. ಆದರೆ ಯಾಕೆ ಹೀಗಾಗುತ್ತೆ ಅಂದರೆ, ಎಲ್ಲರೂ ಸರಿ ಹೇಳುತ್ತಾರೆ, ಯಾಕೆ ಹೀಗಾಗುತ್ತಾರೆ ಅಂತ ಕೂಡ ಪ್ರಾಬ್ಲಮ್ ಬರುತ್ತೆ. ಎಲ್ಲರೂ ಸರಿ ಹೇಳ್ತಾ ಇಲ್ಲ ಇವತ್ತು. ಇವತ್ತು ಯಾತಕ್ಕೆ ಅನೇಕ ಸಿದ್ಧಾಂತಗಳು ತಪ್ಪು ತಪ್ಪು ಕಲ್ಪನೆ ಡಿಫರೆನ್ಸ್ ಆಫ್ ಒಪಿನಿಯನ್ ಬರ್ತಾ ಇದೆ ಅಂದರೆ, ಕರೆಕ್ಟ್ ಹೇಳೋರೆಲ್ಲ ಒಬ್ಬ, ತಪ್ಪು ಹೇಳೋರೇ ಜಾಸ್ತಿ. ಆದರೆ ಋಷಿಗಳಿದ್ದಾರಲ್ಲ, ಅವರು ತಪ್ಪು ಹೇಳೋ ಋಷಿಗಳು ಅಂತ ಇಲ್ಲ ಅಂತ ಹೇಳುತ್ತಾರೆ. ಋಷಿ ಅನ್ನ ಪದ ಸ ಋಷಿರ್ ದರ್ಶನಾತ್, ಓದಿದವನು ಋಷಿ ಅಲ್ಲ, ಕಂಡವನು ಋಷಿ ಅಂತ ಕರೀತಾರೆ. ಓದಿದವನು ತಪ್ಪು ಹೇಳಬಹುದು, ಅಕಸ್ಮಾತ್ ಕಂಡಾರೆ ಕಂಡ ಮೇಲೆ ಕ್ಲಾರಿಟಿ ಅಷ್ಟಿರುತ್ತದೆ. ಋಷಿಗಳು ಅಂದರೆ ಎರಡರ್ಥ, ದೇವರನ್ನು ಕಂಡವರು ಅಂತ ಒಂದರ್ಥ, ವೇದ ಕಂಡವರು ಅಂತ ಇನ್ನೊಂದರ್ಥ. ಋಷಿರ್ ದರ್ಶನಾತ್ ಅದ ಡೆಫಿನೇಷನ್. ಅದಕ್ಕೆ ಋಷಿಗಳು ಅಂತ ಹೇಳಿದ್ರೆ ಮುನಿಗಳಿಗಿಂತ ಮೇಲಿನ ಸ್ಥಾನ ಋಷಿಗಳು. ಮುನಿಗಳಿಗಿಂತ ತುಂಬಾ ತಪಸ್ಸು ಇತ್ಯಾದಿ ಮಾಡಿಬಿಟ್ಟಾಗ ಮುನಿ ಆಗ್ತಾನೆ. ಆದರೆ ದೇವರನ್ನು ಕಣ್ಣಾರೆ ಕಂಡ್ರೆ ಮಾತ್ರ ಋಷಿ ಆಗ್ತಾನೆ. ಕಣ್ಣಾರೆ ಕಾಣಬೇಕು, ಜೊತೆ ವೇದ ಮಂತ್ರಗಳನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು. ಸೈಂಟಿಸ್ಟ್ ಅಂದ್ರೆ ಬರೀ BSc SLC ತಗೊಂಡು ಮಾತ್ರ ಸೈಂಟಿಸ್ಟ್ ಆಗೋದಿಲ್ಲ. ತನ್ನದೇ ಆದ ಸಂಶೋಧನೆ ಮಾಡಬೇಕು. ತನ್ನದೇ ಆದ ಸಂಶೋಧನೆ ಮಾಡಿ ಮುಂದಿಟ್ಟಾಗ ಅವನನ್ನ ಸೈಂಟಿಸ್ಟ್ ಎಂಬ ವಿಚಿತ್ರ ಹೆಸರಿಂದ ಕರೀತಾರೆ. ಋಷಿಗಳು ಅಂದ್ರೆ ಹಾಗೆ ವೇದ ಮಂತ್ರಗಳನ್ನು ತಾವಾಗಿ ಕಾಣಬೇಕು, ದೇವರನ್ನು ವಿಶಿಷ್ಟ ರೀತಿಯಲ್ಲಿ ದರ್ಶನ ಮಾಡಬೇಕು. ಆಗ ಋಷಿಗಳು ಅಂತ ಅವ್ರ ಹೆಸರು. ಆ ದೃಷ್ಟಿಯಲ್ಲಿ ಋಷಿಗಳು ನಿನ್ನ ಬಗ್ಗೆ ಎರಡು ಮಾತಾಡೋದಿಲ್ಲ, ಒಂದೇ ರೀತಿ ಹೇಳ್ತಾರೆ ಎಲ್ಲ ಋಷಿಗಳು ಕೂಡ. ಯಾರು ಬೇರೆ ಹೇಳ್ತಾರೆ ಅಂದ್ರೆ ಋಷಿಗಳಲ್ಲ ಅವರು ಅಂತ. ಇವತ್ತು ದೇವರಿದ್ದಾರೆ ಅಂತ ಹೇಳೋ ಒಬ್ಬ, ದೇವರಿಲ್ಲ ಅಂತ ಹೇಳೋ ಒಬ್ಬ, ಎರಡು ಸರಿಯಾದ ಚಾನ್ಸ್ ಎಲ್ಲಿದೆ? ಇಲ್ಲವೇ ಇಲ್ಲ. ದೇವರಿದ್ದಾನೆ, ಅವ್ರು ಎಂಟೇ ಗುಣ ಅಂತ ಹೇಳೋ ನೈಯಾಯಕರಿದ್ದಾರೆ. ದೇವ್ರ ಎಂಟೇ ಗುಣ ಅಂತ ದೇವರಿಗೆ, ದೇವರಿಗೆ ಎಂಟೇ ಗುಣ. ಆದರೆ ಅನಂತ ಗುಣ ಸಂಪನ್ನ ಪರಮಾತ್ಮ ಅಂತ ವೇದ ಹೇಳಿದಾಗ ಎಂಟು ಗುಣ ಅಂತ ಹೇಳಿದ್ರೆ ಸರಿ ಹೋಗುತ್ತೆ? ಸರಿ ಹೋಗೋದೇ ಇಲ್ಲ. ಅವೆಲ್ಲ ತಪ್ಪು ಕಲ್ಪನೆಗಳು. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅರ್ಜುನ ಯಾರು ಹೇಳ್ತಾರೆ ಈಗ ಹೇಳ್ತಾರೆ ಬೇಡ, ಸರಿಯಾಗಿ ಹೇಳೋ ಜನ ಮಾತ್ರ ಎಲ್ಲ ಒಂದೇ ರೀತಿ ಹೇಳ್ತಾರೆ. ಎರಡನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ, ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ. ವ್ಯವಸಾಯಾತ್ಮಿಕವಾದ ಚೆನ್ನಾಗಿ ವಿಚಾರ ಮಾಡಿ 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 ಯಾವೊಂದು ವಿಚಾರಕ್ಕೆ ತೀರ್ಮಾನಕ್ಕೆ ಬರ್ತಾನೆ ಅದರಲ್ಲಿ ಭಿನ್ನಾಭಿಪ್ರಾಯ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾರೇ ಹೇಳಿದ್ರು ರಿಸಲ್ಟ್ ಅದೇ ಬರಬೇಕು ಅಂತ. ರಿಸಲ್ಟ್ ಟ್ಯಾಲಿ ಆಗಲೇಬೇಕೇ ಹೊರತು ಬೇರೆ ಅಲ್ಲ. ಯಾರು ಹೇಳಿದ್ರಂತೆ ಯಾವ್ದಿಕ್ಕು ಅಂತ ಕೇಳಿದ್ರೆ, ನಾವು ಊರಿಗೆ ಹೊಸಬ ನಂಗೆ ಗೊತ್ತಾಗಲ್ಲ ಅಂತೇಳಿ ಏನ್ ಮಾಡ್ಬೇಕು ಅವನನ್ನ? ಯಾವ್ದಿಕ್ಕು ಅಂತ ಕೇಳ್ತಾನೆ ಅವನ್ನ, ಈ ಊರ ಹೊಸಬ ನಾನು ಗೊತ್ತೇ ಆಗೋದಿಲ್ಲ. ಸೂರ್ಯ ಸೂರ್ಯ ನಮ್ಮೂರಲ್ಲಿ ಪೂರ್ವದಲ್ಲಿ ಹುಡ್ತಾರೆ, ನಿಮ್ಮೂರಲ್ಲಿ ನಮಗೆ ಗೊತ್ತಿಲ್ಲ, ಅದೇನು ಮಾಡ್ಬೇಕು ಅದಕ್ಕೆ? ಒಂದೊಂದು ಒಂದು ರೀತಿ ಪೂರ್ವ ಹುಡು, ಸೂರ್ಯ ಹುಡ್ತಾನ? ಸಾಧ್ಯ ಇಲ್ಲ. ಸೂರ್ಯ ಹುಟ್ಟಿದ್ದಕ್ಕೆ ಪೂರ್ವ ದಿಕ್ಕು ಒಂದು ಮತ್ತೆ ಯೋಚನೆ ಮಾಡಬೇಕು. ಇದಕ್ಕೆ ನಮ್ಮ ದಿಕ್ಕು ತೋಚಿದಾಗ ಸೂರ್ಯನ ಕಾಣುತ್ತೇವೆ. ಸೂರ್ಯನ ಕಂಡಾಗಲೇ ದಿಕ್ಕಿನ ಬಗ್ಗೆ ಕನ್ಫ್ಯೂಸ್ ಮಾಡ್ಕೊಳ್ಳೋದಾದ್ರೆ ದಿಕ್ಕಿನ ಬಗ್ಗೆ ಡೆಫಿನೇಷನ್ ಏನಂತ ಕೊಡಬೇಕು ಅವನಿಗೆ? ದಿಕ್ಕಿನ ಅರ್ಥ ಮಾಡ್ಕೊಳ್ಳೋದಾದ್ರೆ ಹೇಗೆ? ಈಗ ನಮ್ಮೂರಿಗೆ ಇಮ್ಮೂರು ಪ್ರಶ್ನೆ ಇಲ್ಲ. ಈಗ ಜನರಲ್ ಡೆಫಿನೇಷನ್ ಇರಬೇಕಾದ್ರೆ ಅಲ್ಲಿಗೆ ಹೇಗೆ ವೇರಿ ಆಗುತ್ತೆ? ಈಗ ಇಲ್ಲಿ ನಮ್ಮ ಗೊಂದಲವು ತುಂಬಾ ಜನ, ನಮ್ಮ ಮತ ಹೇಗೆ ನಿಮ್ಮ ಮತ ಹೇಗೆ ಅಂತಾರಲ್ಲ. ಮತಗಳಲ್ಲಿ ಭಿನ್ನಾಭಿಪ್ರಾಯ ಬಂದ್ರೆ ಎಲ್ಲ ಮತ ಸರಿ ಇರೋ ಚಾನ್ಸಸ್ ಇಲ್ಲೇ ಇಲ್ಲ. ಒಂದು ಮತ ಮಾತ್ರ ಸರಿ ಇರಬೇಕು. ಇವತ್ತು 4,28,16,000 ಉತ್ತರ ಹೇಳ್ತಾರೆ, ಎಲ್ಲ ಉತ್ತರ ಸರಿಯಲ್ಲ. ಒಂದೇ ಉತ್ತರ 4,16,000 ಒಂದೇ ಸರಿ, ಉಳಿದೆಲ್ಲ ತಪ್ಪು ಉತ್ತರಗಳೇನೆ. ಅನ್ಫಾರ್ಚುನೇಟ್ ತಪ್ಪು ಉತ್ತರವೇ ಜಾಸ್ತಿ ಇರೋದು, ಸರಿ ಉತ್ತರ ಒಂದೇ ಒಂದು ಅಷ್ಟೇನೆ. 4,16,000 ಒಂದೇ ಸರಿ ಉತ್ತರ, ಉಳಿದೆಲ್ಲ ತಪ್ಪು ಉತ್ತರಗಳೇ ತಪ್ಪು ಉತ್ತರಗಳು. ಅದಕ್ಕೆ ತಪ್ಪು ಹೇಳೋ ಜನಗಳ ಸಂಖ್ಯೆ ಜಾಸ್ತಿ ಇದೆ, ದುರ್ಮತ ಪ್ರಸಾರ ಮಾಡಿದವರ ಸಂಖ್ಯೆ ಜಾಸ್ತಿ ಇದೆ, ಸನ್ಮತ ಸ್ಥಾಪನ ಮಾಡಿದವರ ಸಂಖ್ಯೆ ತುಂಬಾ ಕಡಿಮೆ ಇದೆ. ಇದು ಯಾವಾಗಲೂ ಅಷ್ಟೇನೆ. ಇವತ್ತು ಒಳ್ಳೆ ಕ್ವಾಲಿಟಿ ಹೆಚ್ಚು ಕಡಿಸಿ ಹುಡ್ಕೊಂಡು ಹೋಗಬೇಕಾಗುತ್ತೆ. ಒಳ್ಳೆ ಪದಾರ್ಥ ಬೇಕಾದ್ರೆ ಹುಡ್ಕೊಂಡು ಹೋಗಬೇಕು. ಇವತ್ತು ಹುಲ್ಲನ್ನ ಎಲ್ಲಿ ಬೇಕಾದ್ರೂ ಸಿಗುತ್ತೆ, ಆದ್ರೆ ಧಾನ್ಯ ಬೇಕಾದ್ರೆ ಹುಡ್ಕೊಂಡು ಹೋಗ್ಬೇಕಾಗತ್ತೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ಒಳ್ಳೆಯ ಮತವನ್ನು ಕಷ್ಟಪಟ್ಟು ಅನ್ವೇಷಣೆ ಮಾಡಬೇಕು. ಯಾವ ಮತ ಸರಿ ಇದೆ, ಯಾವ ಮತ ನಮ್ಮದು ಪೂರ್ಣ ಪ್ರಯೋಜನ ಇದೆ ಅಂತ ಬರಬೇಕು. ಆದ್ದರಿಂದ ಆಹುಸ್ತ್ವಾ ಋಷಯ ಸರ್ವೇ ದೇವಋಷಿ ನಾರದಸ್ತಥ, ಎಲ್ಲ ಋಷಿಗಳು ಹೇಳ್ತಾರೆ, ಜೊತೆಗೆ ದೇವಋಷಿಗಳಾದ ನಾರದರು ಹೇಳ್ತಾರೆ. ಇದು ನಾರದರಿಗೆ ಹೊಸ ಒಂದು ಟ್ರಿಬ್ಯೂಟ್ ಕೊಟ್ಟಾಗಲೇ ನಾರದರ ಹಿರಿಮೆ. ದೇವಋಷಿಗಳು ಮುಂತಾನೆ ಹೇಳ್ತಾನೆ ಕೃಷ್ಣ, ದೇವಋಷಿ ನಾಮಸ್ಮಿ ನಾರದಃ ಅಂತ ಹೇಳ್ತಾರೆ. ದೇವಋಷಿ ನಾರದರಲ್ಲಿ ಪರಮಾತ್ಮ ವಿಭೂತಿ ರೂಪ ಇರೋದ್ರಿಂದ ದೇವಋಷಿಗಳಾದ ನಾರದರು ಹೇಳ್ತಾರೆ, ಕೃಷ್ಣ ನಿನ್ನ ಬಗ್ಗೆ ಇದೇ ಮಾತನ್ನಾಡ್ತಾರೆ. ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವ ಮಜಂಬಿಹುಂ ಆಹುಸ್ತ್ವಾಮೃಷಯ ಸರ್ವೇ ದೇವಋಷಿ ನಾರದಸ್ತಥ ಅಸಿತೋ ದೇವಲೋ ವ್ಯಾಸ ಸ್ವಯಂಚೈವ ಬ್ರವೀಷಿ ಮೇ. ಅಸಿತಃ ದೇವಲ, ಅಸಿತ ದೇವರವರು ಹೇಳ್ತಾರೆ, ದೊಡ್ಡ ಮುನಿಗಳು ಅಸಿತ ದೇವದರು ಅಂತ ಹೇಳಿ ದೊಡ್ಡ ಮುನಿಗಳು. ಆ ಮುನಿಗಳು ಈ ಮಾತನ್ನು ಹೇಳ್ತಾರೆ. ಮತ್ತೆ ವ್ಯಾಸ ವೇದವ್ಯಾಸರು ಹೇಗೆ ಹೇಳ್ತಾರೆ, ಸ್ವಯಂ ಚೈವ ಪರಮೇಶ್ವರೇ, ನೀನು ಹಾಗೆ ಹೇಳ್ತಾ ಇದ್ದಿ ನೋಡಿ ಎಷ್ಟು ಹೊಂದಾಣಿಕೆ ಇದೆ. ಭಗವದ್ಭಕ್ತರ ಮಾತಿಗೂ ಭಗವಂತರ ಮಾತಿಗೂ ಹೊಂದಾಣಿಕೆ ಇದೆ. ಭಗವದ್ಭಕ್ತರ ಮಾತಿನಲ್ಲಿ ಪರಸ್ಪರ ಹೊಂದಾಣಿಕೆ ಇದೆ. ಭಗವದ್ಭಕ್ತರ ಮಾತಿನಲ್ಲಿ ಪರಸ್ಪರ ಹೊಂದಾಣಿಕೆ, ಭಗವಂತನ ಮಾತಿನಲ್ಲೂ ಭಗವದ್ಭಕ್ತರ ಮಾತಿನಲ್ಲೂ ಹೊಂದಾಣಿಕೆ. ಸ್ವಯಂ ಚೈವ ಪರಮೇಶ್ವರೇ ನೀನೇ ಹೇಳ್ತಾ ಇದ್ದಿ ನೋಡು ಕೃಷ್ಣ. ಇದು ವಿಶಿಷ್ಟವಾದದ್ದು. ನಮಗೆ ವ್ಯಾಸರ ಬಗ್ಗೆ ಕೇಳಿರ್ತೇವೆ, ನರಸಿದ್ಧ ದೇವರ ಬಗ್ಗೆ ಕೇಳಿರೋದಿಲ್ಲ. ದೇವಲ ಅಂತಕ್ಕಂಥ ಮುನಿಗಳು ಸಿದ್ಧವಾದ ಮುನಿಗಳು, ವಿಶಿಷ್ಟವಾದ ತಪಸ್ಸಿಕ್ಕೆ ಹೊಂದಿದ್ದ ಮುನಿಗಳು. ಗಜೇಂದ್ರ ಮೋಕ್ಷವನ್ನು ಕೇಳ್ತೇವಲ್ಲ, ಅದರಲ್ಲಿ ಅವರ ಪಾತ್ರ ಇದೆ, ದೇವಲ ಮುನಿಗಳ ಪಾತ್ರ ಇದೆ. ಗಜೇಂದ್ರ ಇಂದ್ರದ್ಯುಮ್ನ ಅಂತ ಒಬ್ಬ ರಾಜ, ಅವನು ಆ ಹಿಂದೆ ಇಷ್ಟನ್ನು ಭಾಗವತ ಹೇಳುತ್ತದೆ, ಬೇರೆ ಪುರಾಣವನ್ನು ಹೇಳ್ತಾರೆ. ಅವನು ಹಿಂದಿನ ಜನ್ಮ ಹೊಂದಿತ್ತು. ಆ ಹಿಂದಿನ ಜನ್ಮದಲ್ಲಿ ಅವನೊಬ್ಬ ಗಂಧರ್ವ, ಮೂಲತಃ ಅವನು ಒಬ್ಬ ಗಂಧರ್ವ, ಹಾಹಾ ಅಂತ ಅವನ ಹೆಸರು. ಮೊಸಳೆ ಇತ್ತಲ್ಲ ಅದು ಒಂದು ಗಂಧರ್ವ, ಹೂ ಹೂ ಅಂತ ಅದಕ್ಕೆ ಹೆಸರು. ಹಾಹಾ ಅಂತ ಒಬ್ಬ ಗಂಧರ್ವ, ಹೂ ಹೂ ಅಂತ ಒಬ್ಬ ಗಂಧರ್ವ. ಆ ಇಬ್ಬರು ಗಂಧರ್ವರು ಸಹ ಒಂದು ಸಲ ನದಿ ಸ್ನಾನಕ್ಕೆ ಅಂತ ಹೋಗಿರ್ತಾರೆ, ನದಿ ಸ್ನಾನ ಮಾಡ್ತಾ ಇರ್ತಾರೆ. ಆಗ ಅಲ್ಲಿಗೆ ದೇವಲ ಮುನಿಗಳು ಬರುತ್ತಾರೆ, ದೇವಲ ಮುನಿಗಳು ಸ್ನಾನಕ್ಕೆ ಅಂತ ಅವರು ಅಲ್ಲಿಗೆ ಬರುತ್ತಾರೆ. ಆ ಇವರು ನೋಡ್ತಾರೆ, ಇಬ್ಬರು ಮಾತಾಡ್ಕೋತಾರೆ, ಸ್ವಲ್ಪ ಚೇಷ್ಟೆ ಮಾಡೋಣ ಅಂತ ಅನಿಸ್ತಾ ಇತ್ತು. ಬ್ರಾಹ್ಮಣರ ಕಂಡ ಚೇಷ್ಟೆ ಮಾಡೋದು ಅವತ್ತಿಂದ ಇದ್ದ ಪದ್ಧತಿ ಅದು. ಏನಾದ್ರು ಸ್ವಲ್ಪ ಆಚಾರ ಗೋಳಾಡಿಸೋಣ ಅಂತ ಹೇಳಿ ಬಿಟ್ಟು ಮೆಲ್ಲಗೆ ಅಷ್ಟೇ ಅಲ್ಲ, ಮೇಷ್ಟ್ರು ಪೀಡಿಸೋದು ಹುಡುಗರ ತಕ್ಷಣ. ಅದು ಹೊಸ ಮೇಷ್ಟ್ರು ಬಂದ ಅಂದ್ರೆ ಪಾಠ ಮಾಡಕ್ಕೆ ಆಗೋದಿಲ್ಲ ಅವನಿಗೆ. ಈ ಕಾಲೇಜುಗಳಲ್ಲಿ ಹೊಸ ಮೇಷ್ಟ್ರು ಬಂದ ಅಂದ್ರೆ ಯಾರೋ ಸಹ ಜಾಸ್ತಿ ಬರೋದು, ಅವನಿಗೆ ಬರೋದು, ಇದು ಮಾಡೋದು, ಕೀಟ್ಲೆ ಮಾಡೋದು, ಹೋ ಅಂತ ಕುರಿಸೋದು. ಆ ಕಡೆ ಸುಮ್ಮನೆ ಇರ್ತಾರೆ, ಯಾರು ಗೊತ್ತೇ ಆಗೋದಿಲ್ಲ, ಹಿಂದಿತ್ತೆ ಹೋ ಅಂತ ಬರ್ದು ಬಿಡ್ತಾರೆ ಆ ಕಡೆ. ಇವರು ಹೊಸ ಮೇಷ್ಟ್ರುಗಳು ಏನು ಕಾಲೇಜ್, ಒಳ್ಳೆ ಕಾಲೇಜ್, ಕೆಟ್ಟ ಕಾಲೇಜ್ ಹೋದ್ರೆ ಹುಡುಗರ ಇರೋದಿಲ್ಲ, ಯೋಚನೆ ಇರೋದಿಲ್ಲ ಅದರೊಳಗೆ. ಒಳ್ಳೆ ಕಾಲೇಜ್ಗೆ ಹೋದಾಗ ಅದೆಲ್ಲ ಅನುಭವಿಸ್ತಾರೆ. ಅದೇ ರೀತಿ ಬ್ರಾಹ್ಮಣ ಗುರುಸ್ಥಾನದಲ್ಲಿದ್ದಾರಲ್ಲ, ಅದಕ್ಕೆ ಅವ್ರು ಭಾರಿ ಕೀಟ್ಲೆ ಮಾಡೋ ಪ್ರವೃತ್ತಿ ಜಾಸ್ತಿ ಜನಗಳು. ಅವ್ರೇನು ಮಾಡಿದಾರಂತೆ, ಇವ್ರು ಸ್ವಲ್ಪ ಗೋಳಾಡ್ತಾನೆ ಆಚಾರದ ಅಂತ ಹೇಳಿಬಿಟ್ಟು ನೋಡು, ಹಾ ಹೇಳ್ತಾರೆ, ನಾನು ಆನೆ ವೇಷ ಹಾಕುತ್ತೇನೆ, ನೀನು ಮೊಸಳೆ ವೇಷ ಹಾಕೊಂಡ್ಬಿಡು, ಮೊಸಳೆ ರೂಪ ಆನೆ ರೂಪ ಹಾಕೊಂಡ್ಬಿಡೋಣ ಇಬ್ರು ಕೂಡ. ಆ ಮುನಿ ಬರ್ತಾನಲ್ಲ ನೀರಲ್ಲಿ ಹಿಡಿತಾನೆ, ನೀವು ಮೊಸಳೆ ಹಿಡ್ಕೊಳಕ್ಕೆ ಅಂತ ಬಾ, ಓಡಿ ಹೊರಗೆ ಬರ್ತಾನೆ, ನಾನೇ ಹಿಡ್ಕೊಳಕ್ಕೆ ಅಂತ ಬರ್ತೇನೆ. ಅದು ಗೊಂದಲ ಮಾಡ್ತಾರೆ, ಒಳಗೆ ಹೋಗ್ಬೇಕು ಹೊರಗೆ ಇರಬೇಕು ಎಲ್ಲಿದ್ರೂ ಪ್ರಾಬ್ಲಮ್ಮೆ, ಆ ರೀತಿ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡ್ಬಿಟ್ರೆ ಸ್ನಾನಕ್ಕೆ ಅಂತ ಇಳಿದ ಮುನಿ ಪಾಪ. ದೇವರ ಮುನಿ ಇಳಿದ್ರು ತಕ್ಷಣ ಮೊಸಳೆಯಾಗಿ ಬಂದ ಅವನು, ಹೂ ಬಂದುಬಿಟ್ಟ ಹಿಡಲಿಕ್ಕೆ ಅಂತ ಬಂದ ತಕ್ಷಣ ಅವನೇನು ಮಾಡಿದ್ರು, ಹಬ್ಬ ಮೊಸಳೆ ಅಂತೇಳಿ ಪಾಪ ಓಡಿ ವಾಪಸ್ ಬರ್ತಾರೆ, ದಂಡಕ್ಕೆ ಬರ್ತಾನೆ. ಅಟ್ಟದ ಆಡೆಯಾಗಿ ಇವನು ಬರ್ತಾನೆ, ಬಂದು ಜೋರ ಬಂದು ಸೊಳ್ಳಿಂದ ಎತ್ತಿ ಮೇಲೆ ಕೆತ್ತಿ ಬಿಡ್ತಾನೆ, ಸೊಂಡಲಿಂದ ಮೇಲೆ ಕೆತ್ತಿ ಸ್ವಲ್ಪ ತಿರುಗಿಸಿಬಿಟ್ಟು ಮತ್ತೆ ಕೆಳಗಿಟ್ಟು ಬಿಡ್ತಾನೆ. ಆ ಮುನಿ ಸ್ವಲ್ಪ ಯೋಚನೆ ಮಾಡ್ತಾನೆ, ಏನಿದು, ಅಲ್ಲಿ ನೋಡಿದ್ರೆ ಅದು, ಇಲ್ಲಿ ನೋಡಿದ್ರೆ ಇದು, ನಾನು ಆಕ್ಚುಲಿ ಎಳ್ಕೊಂಡು ಹೋಗ್ಲಿಲ್ಲ ಅದು, ಇವರು ಕೆಳಗೆ ಬಿಡಿಸಲಿಲ್ಲ, ಆನೆ ಸ್ವಭಾವ ಕೆಳಗೆ ಬಿಡಿಸಿ ತುಳಿದು ಹಾಕ್ಬಿಡಿ, ಎತ್ತಿದ್ರೆ ಕೆಳಗೆ ಬಗ್ಗಿತ್ತು ತುಡಿತು ಅಂತಾನೆ ಅರ್ಥ, ಮೊಸಳೆ ಹಿಡ್ಕೊಂಡು ಹೋಯ್ತು ಅಂತಾನೆ ಅರ್ಥ. ಆ ಮೊಸಳೆ ಹಿಡಿಲಕ್ಕೆ ಬಂತು ಹಿಡ್ಕೊಂಡು ಹೋಗ್ಲಿಲ್ಲ, ಇವನು ಎತ್ತಿದ ತುಳಿಲಿಲ್ಲ, ಏನೋ ಇರಬೇಕು ಸ್ವಲ್ಪ ಧ್ಯಾನ ಮಾಡಿದನಂತೆ. ಎಷ್ಟು ಫಾಸ್ಟ್ ಆ ಮುನಿಯ ಧ್ಯಾನ, ಆ ಕ್ಷಣದಲ್ಲಿ ಧ್ಯಾನ ಮಾಡಿದನಂತೆ. ಕಷ್ಟ ಗೊತ್ತಾಯ್ತಂತೆ, ಇದು ಆನೆನೂ ಅಲ್ಲ ಮೊಸಳೆನೂ ಅಲ್ಲ, ನನ್ನ ಹಿಂಸೆ ಮಾಡಲಿಕ್ಕೋಸ್ಕರವಾಗಿ, ನನ್ನ ಚೇಷ್ಟೆ ಮಾಡಲಿಕ್ಕೋಸ್ಕರ ಆನೆ ವೇಷ ಮೊಸಳೆ ವೇಷ ಹಾಕೊಂಡಿದ್ದಾರೆ ಅಂತ ತಿಳ್ಕೊಂಡು ನನ್ನ ಚೇಷ್ಟೆ ಮಾಡೋರ. ಎಷ್ಟೋ ಜನ ಮುನಿಗಳೆಲ್ಲ ಪಾಪ ಬೇಗ ಸ್ನಾನ ಮಾಡಿ ಅರ್ಘ್ಯ ಕೊಡೋ ಕೂತು ಬಂದಿರ್ತಾರೆ, ಸೂರ್ಯಾರ್ಘ್ಯವನ್ನು, ಅದು ಆಫೀಸ್ ಡ್ಯೂಟಿ, ಅದು ತಡ ಮಾಡಾಗಿಲ್ಲ. ಕಾರ್ತಿಕ ಸ್ನಾನ ಇತ್ಯಾದಿ ಕಾಲಕ್ಕಂತೂ ಭಾರಿ ನಿಯಮ, ನಾನು ನಿಯಮ ಮಾಡ್ತಕ್ಕಂಥ ನನಗೆ ಇವರು ಚೇಷ್ಟೆ ಮಾಡ್ತಕ್ಕೂ ಎಷ್ಟು ತೊಂದರೆ ಆಗುತ್ತೆ ಈಗ, ಅದಕ್ಕೆ ಇವ್ರು ಬುದ್ಧಿ ಕಲಿಸ್ತೆ ಅಂತ ಶಾಪ ಕೊಟ್ಟು ಬಿಟ್ರಂತೆ. ಎಲ್ಲೋ ನೀನು ಆನೆಯಾಗಿ ಹಾಗೆ ಇದ್ದುಬಿಡು ಅಂತ ಹೇಳಿಬಿಟ್ಟೆ, ಆನೆಯಾಗಿ ಹಾಗೆ ಇರು, ಮೊಸಳೆಯಾಗಿ ಹೀಗೆ ಇರು ಅಂತ ಹೇಳಿಬಿಟ್ರು. ಈ ನೀರು ತಪಾಸೆ ರೂಪ ತಗೊಂಡಿದ್ದೀರಲ್ಲ ಹಾಗೆ ಉಳ್ಕೊಂಡ್ಬಿಡ್ಲಿ ನಿಮಗೆ. ಆಗ ಗೊತ್ತಾಯ್ತು ಮುನಿಗಳ ಶಾಪ ಎಷ್ಟು ವಿಶಿಷ್ಟವಾದ ಶಾಪ ಅಂತ ಹೇಳಿ, ಎಷ್ಟು ಸಮರ್ಥ ಇದೆ ಅವರು ದೇವಲರು, ಇಂಥವ್ರು ಹೇಳ್ತಾರೆ ಅಂದ್ರೆ ಎಷ್ಟು ಮಹತ್ವ ಇರಬೇಕು ಅವರಿಗೆ. ಆ ಇಬ್ಬರಿಗೂ ಬುದ್ಧಿ ಬಂತು, ಪಾಪ ಗೋಳೋ ಅಂತ ಹೇಳ್ತಾರೆ, ತಮ್ಮ ತಪ್ಪಾಯ್ತು ದಯವಿಟ್ಟು ಕ್ಷಮಿಸಿ ಅಂತ ಕೇಳಿದಾಗ, ಆಯ್ತು ಕ್ಷಮಿಸಿದ್ದೇನೆ, ಆದ್ರೆ ಮೊಸಳೆಯಾಗೇ ಇರು, ಮುಂದೆ ದೇವರು ಉದ್ಧಾರ ಮಾಡ್ತಾನೆ, ನಿನ್ನನ್ನು ಮೇಲೆ ಕೆತ್ತಿದೆಯಲ್ಲ, ಮೇಲೆ ಕೆತ್ತಿದೆಯಲ್ಲ, ಅದಕ್ಕೆ ನೀನು ಮೇಲೆ ಬಾ, ರಾಜನಾಗಿ ಹುಟ್ಟು ಅಂತ ಹೇಳಿದನು. ತಮಾಷೆ ಮೇಲೆತ್ತಿದ್ರು ಕೂಡ ನೀನು ರಾಜನ ಇಂದ್ರದ್ಯುಮ್ನ ಅಂತ ರಾಜನಾಗಿ ಬಿಡು, ಆಮೇಲೆ ಮತ್ತೆ ನೀನು ಗಜೇಂದ್ರನಾಗು, ಆಗ ಭಗವಂತ ನಿಮ್ಮನ್ನು ಕಾಪಾಡಲಿ ಅಂತ ಶಾಪವನ್ನು ಕೊಟ್ಟರು. ಅದಕ್ಕೆ ಶಾಪಾನುಗ್ರಹ ಶಕ್ತೋನ್ಯೋ ರಾಘವೇಂದ್ರ ನವಿದ್ಯತೆ ಇದ್ದಾಗೆ ಋಷಿಗಳಿಗೆ ಶಾಪ ಕೊಡ್ಲಕ್ಕೂ ಬರ್ತದೆ, ವರ ಕೊಡ್ಲಕ್ಕೂ ಬರ್ತದೆ. ಅಂತ ಒಳ್ಳೆ ಸಿದ್ಧಪುರುಷರಾದವರು ಅಸಿತ ದೇವಲರಾದ್ದರಿಂದ ಅವರು ಹೇಳ್ತಾ ಇದ್ದಾರೆ, ಅಸಿತೋ ದೇವಲೋ ವ್ಯಾಸ ಸ್ವಯಂಚೈವ ಬ್ರವೀಷಿಮೆ. ವ್ಯಾಸರು ಹೇಳ್ತಾ ಇದ್ದಾರೆ, ವ್ಯಾಸ ಇದೊಂದು ಅನೇಕ ಮುಖ್ಯವಾದ ಮಾತಿದೆ, ಒಂದು ವ್ಯಾಸರು ಹೇಳ್ತಾರೆ ಅಂತ ಅರ್ಜುನ ಹೇಳ್ತಾರೆ. ಇದು ಹೊಸ ಬೆಳಕು ಚೆಲ್ತಕ್ಕಂಥ ಒಂದು ಶ್ಲೋಕ ಇದೆ. ವೇದವ್ಯಾಸರಿಗೂ ಪಾಂಡವರಿಗೂ ಎಲ್ಲಿಂದ ಸಂಬಂಧ ಇದೆ ಕೇಳಿದವರಿಗೆಲ್ಲ ಗೊತ್ತು, ಪಾಂಡರಾಜ ಧೃತರಾಷ್ಟ್ರ ವಿದರ ಹುಟ್ಟಿದ್ದೇ ವೇದವ್ಯಾಸರ ಅನುಗ್ರಹದಿಂದ. ಅಷ್ಟೇ ಅಲ್ಲ, ಪಾಂಡರಾಜನ 5 ಜನ ಪಾಂಡವರು ಮಕ್ಕಳಾಗಿ ಹುಟ್ಟಿದ್ರು, ಅವರು ಹಸ್ತಿನಾಪುರಕ್ಕೆ ಬಂದರು, ಆದರೆ ಅವರು ಯಾರ ಹತ್ರ ಓದಿದ್ರು ಅಂತ ಅನೇಕ ಜನಕ್ಕೆ ಗೊತ್ತಿಲ್ಲ. ಶಸ್ತ್ರಾಸ್ತ್ರಗಳನ್ನು ಓದಿದ್ದು ದ್ರೋಣರತ್ನ ಅಂತ ಕೇಳಿರ್ತಾರೆ, ಶಾಸ್ತ್ರ ಯಾರ ಹತ್ರ ಓದಿದ್ರು ತುಂಬಾ ಜನ ಕೇಳಿಯೇ ಇಲ್ಲ. ಮಹಾಭಾರತ ಹೇಳಿದೆ, ಅದನ್ನು ಪಂಪ ಕುಮಾರವ್ಯಾಸ ಯಾರು ಬರೆದಿಲ್ಲ, ಆದ್ರಿಂದ ನಮ್ಮ ಜನಕ್ಕೂ ಗೊತ್ತಿಲ್ಲ. ಅವರು ಬರೆದವರಿಗೆ ಗೊತ್ತಾಗದವರಿಲ್ಲ ಆಗಿಬಿಟ್ಟಿದೆ, ಆದ್ದರಿಂದ ಅವರಿಗೆ ಗೊತ್ತೇ ಆಗಿಲ್ಲ ಜನಗಳಿಗೆ. ಮಹಾಭಾರತ ಹೇಳುತ್ತದೆ, ಕಾಲಕಾಲಕ್ಕೆ ವೇದವ್ಯಾಸರು ಬಂದು ಪಂಚ ಪಾಂಡವರಿಗೂ ಪಾಠ ಹೇಳಿದರು ಅಂತ ಹೇಳುತ್ತಾರೆ. ಆಚಾರ್ಯ ನಿರ್ಣಯದಲ್ಲಿ ಸಂಗ್ರಹ ಮಾಡ್ತಾರೆ, ತೇ ಪಂಚ ಪಾಂಡು ತನಯಾಹ ಗುರುಕ್ರಮ ಶಿಕ್ಷಿತಾರ್ಥಾಹ, ತೇ ಪಂಚ ಪಾಂಡು ತನಯಾಹ ಮುಮುದುರುಣಿ ತಾಂತಂ ಗುರುಕ್ರಮ ಶಿಕ್ಷಿತಾರ್ಥಾಹ ಅಂತ ನಿರ್ಣಯದ ಮಾತದು. ಸಾಕ್ಷಾತ್ ವೇದವ್ಯಾಸರಲ್ಲಿ ತತ್ವಶಾಸ್ತ್ರ ಕೇಳಿದ್ದು ಭೀಮಸೇನಾದಿ ಪಾಂಡವರುಗಳು. ಅದಕ್ಕೆ ಆಚಾರ್ಯರೇ ಭೀಮಸೇನ ಅವರು ಹೇಳ್ತಾರೆ, ನನಗೆ ವೇದವ್ಯಾಸರೇ ಗುರುಗಳು ಅಂತ ಹೇಳಿ ಸ್ಪಷ್ಟವಾಗಿ ಮಾತನ್ನು ಹೇಳ್ತಾರೆ. ಆದ್ದರಿಂದ ಪಾಂಡವರೆಲ್ಲ ವೇದವ್ಯಾಸರ ಶಿಷ್ಯರು. ಆ ವ್ಯಾಸರು ಹೇಳಿದ್ದಾರೆ, ಈಗ ಅರ್ಜುನ ಉಲ್ಲೇಖ ಮಾಡ್ತಾನೆ, ವ್ಯಾಸರು ಹೀಗೆ ಹೇಳಿದ್ದಾರೆ ಅಂದರೆ ಮಹಾಭಾರತದ ಉಲ್ಲೇಖ ಭಗವದ್ಗೀತೆಯ ಉಲ್ಲೇಖದಿಂದ ಈಗ ಮತ್ತೊಮ್ಮೆ ಸ್ಟ್ರೆಂಥನ್ ಆಗ್ತಾ ಇದೆ. ವೇದವ್ಯಾಸರ ಶಿಷ್ಯರು ಪಂಚ ಪಾಂಡವರುಗಳು. ಆದರೆ ಅದೇ ವೇದವ್ಯಾಸರಿಗೆ ಕೌರವರು ಮೊಮ್ಮಕ್ಕಳೇನೆ, ಅದು ಎಂದು ಪಾಠ ಓದಲಿಲ್ಲ ಅವರ ಹತ್ರ. ಪಾಂಡವರಾಜ ವೇದವ್ಯಾಸರ ಮಗ, ಧೃತರಾಷ್ಟ್ರ ವೇದವ್ಯಾಸರ ಮಗ, ಧೃತರಾಷ್ಟ್ರರ ಮಕ್ಕಳು ಕೌರವರು, ಪಾಂಡರಾಜನ ಮಕ್ಕಳು ಪಾಂಡವರು. ವೇದವ್ಯಾಸರ ಹತ್ತಿರ ಪಾಠವನ್ನೂ ಓದಿ ಜ್ಞಾನವೃದ್ಧಿ ಮಾಡಿಕೊಂಡಿದ್ದು ಪಾಂಡವರಾದರೆ ಕೌರವರು ಅವರನ್ನು ಏನು ಉಪಯೋಗ ಮಾಡಿಕೊಳ್ಳೇ ಇಲ್ಲ. ಅದರ ಪರಿಣಾಮ ಸರ್ವನಾಶವನ್ನು ಕಂಡು, ಅಂದರೆ ಒಬ್ಬೇ ವೇದವ್ಯಾಸರ ಪ್ರಯೋಜನವನ್ನ ಪಾಂಡವರು ಮಾಡಿಕೊಂಡ ಹಾಗೆ ಕೌರವರು ಮಾಡಿಕೊಳ್ಳಲಿಲ್ಲ. ಪಾಂಡವರು ಮಾಡಿಕೊಂಡಿದ್ದಕ್ಕೆ ಗುರುತು ಹಿಂದೆ ಬಂದಿದೆ ಸ್ಪಷ್ಟ. ಇನ್ನೊಮ್ಮೆ ಅರ್ಜುನ ಹೇಳ್ತಾನೆ, ಅಸಿತೋ ದೇವಲೋ ವ್ಯಾಸ ಸ್ವಯಂ ಚೈವ ಬ್ರವೀಷಿಮೆ. ವೇದವ್ಯಾಸರು ಹೇಳ್ತಾ ಇದ್ದಾರೆ, ಅದಕ್ಕೆ ಇನ್ನೊಂದು ಅರ್ಥ, ಸ್ವಯಂ ವ್ಯಾಸ ತ್ವಂ ಬ್ರವೀಷಿಮೆ ಇನ್ನೊಂದು ರೀತಿ ಅರ್ಥ. ನೀನು ವೇದವ್ಯಾಸರು, ನೀನೇ ವೇದವ್ಯಾಸರು. ವೇದವ್ಯಾಸರು ಬೇರೆ, ಕೃಷ್ಣ ಬೇರೆ ಅಲ್ಲ. ಮುಂದೆ ಬರುತ್ತಾ ಅಲ್ಲಿ ಬಂದ ಹೆಚ್ಚು ನೋಡೋಣಂತೆ. ವೇದವ್ಯಾಸರು ಅಂತ ಹೇಳಿ ಯಾರೋ ಋಷಿಯಲ್ಲ, ವೇದವ್ಯಾಸರು ಸಾಕ್ಷಾತ್ ಭಗವಂತನೇ. ಅದಕ್ಕೆ ಸ್ವಯಂ ವ್ಯಾಸ ಬ್ರವೀಷಿ, ಸ್ವಯಂ ವ್ಯಾಸರಾಗಿ ನೀನೇ ಹೇಳಿದ್ದೀಯಲ್ಲ ಕೃಷ್ಣ, ವ್ಯಾಸರಾಗಿ ನೀನು ಹೇಳಿದ್ದೆ, ಕೃಷ್ಣನಾಗಿ ಹೇಳ್ತಾ ಇದ್ದೆ ಅಂದ ಮೇಲೆ ಸರ್ವಮೇತದೃತ ಮನ್ನೆ ಯನ್ಮಾಂ ವದಸಿ ಕೇಶವ. ಅರ್ಜುನ ಮುಂದುವರಿಸ್ತಾನೆ, ನೀನೇನೇ ಹೇಳ್ತಾ ಇದ್ದೀಯಲ್ಲ, ಸರ್ವಮೇತದೃತ ಮನ್ನೆ. ಇದಿಷ್ಟು ಸತ್ಯ ಅಂದರೆ ಸ್ಪಷ್ಟ ಅರ್ಥವಾಗ್ತಾ ಇದೆ. ನಿನ್ನೆ ಬಂತು ಋತ ಬೇರೆ ಸತ್ಯ ಬೇರೆ. ಋತಂ ಯಥಾರ್ಥ ವಿಜ್ಞಾನಂ ಸತ್ಯಂ ತತ್ಪೂರ್ವಿಕಾಕೃತಿ. ಋತ ಅಂದ್ರೆ ಯಥಾರ್ಥ ವಿಜ್ಞಾನ, ಸತ್ಯ ಅದು ಥಿಯರಿಟಿಕಲ್ ಆಸ್ಪೆಕ್ಟ್, ಸತ್ಯ ಅಂದ್ರೆ ಪ್ರಾಕ್ಟಿಕಲ್ ಆಸ್ಪೆಕ್ಟ್. ಸರ್ವಮೇತ ಧೃತಂ ಮನ್ನೆ, ನೀನೇನೇನು ಹೇಳ್ತಾ ಇದ್ದೆ ಅದರ ವೃತ ಅಂತ ನಾನು ನಿಶ್ಚಿತವಾಗಿ ತಿಳಿದುಬಿಟ್ಟಿದ್ದೇನೆ. ಯನ್ಮಾಂ ವದಸಿ ಕೇಶವ, ಕೇಶವ ನೀನು ನನಗೇನು ಹೇಳಿದ್ದೆ ಅದು ಸತ್ಯ, ಅವರು ಏನು ಹೇಳಿದ್ದಾರೆ ಅದು ಸತ್ಯ. ಸೊ ಪರಮಾತ್ಮನ ವಿಚಾರದಲ್ಲಿ ತಿಳಿದವರು ಏನೇನು ಹೇಳ್ತಾರೆ, ಜ್ಞಾನಿಗಳು ದೇವರನ್ನು ಕಂಡವರು ಏನು ಹೇಳ್ತಾರೆ, ಅದು ಭಿನ್ನಾಭಿಪ್ರಾಯ ಬರಲಿಕ್ಕೆ ಸಾಧ್ಯ ಇಲ್ಲ, ಅದೆಲ್ಲ ಸರಿನೇ. ಆದರೆ ಬೇರೆಯವರೆಲ್ಲ ತಿಳ್ಕೊಳ್ಳೋಕ್ಕಾಗದು, ಇಷ್ಟೆಲ್ಲ ಹೇಳಿದ್ರು ಕೂಡ ನಿನ್ನ ಪೂರ್ತಿ ತಿಳ್ಕೊಳ್ಳೋ ಶಕ್ತಿ ಯಾರಿಗೂ ಇಲ್ಲ. ನಿನ್ನನ್ನು ಪೂರ್ತಿ ತಿಳ್ಕೊಳ್ಳುತ್ತೆ, ನಹಿತೇ ಭಗವನ್ ವ್ಯಕ್ತಿಂ ವಿದುರ್ ದೇವಾಹ ನ ದಾನವಾಹ, ನಹಿತೇ ಭಗವನ್ ವ್ಯಕ್ತಿಂ ವಿದುರ್ ದೇವಾಹ ನ ದಾನವಾಹ ಸ್ವಯಮೇ ವಾತ್ಮನಾತ್ಮಾನಂ ವೇತ್ಥತ್ವಂ ಪುರುಷೋತ್ತಮ. ಇದು ಅರ್ಜುನ ಕೃಷ್ಣನ ಬಗ್ಗೆ ಹೇಳಿದ ಅಪೂರ್ವವಾದ ಮಾತುಗಳ ಸರಣಿ ಹೊಂದಿ. ನಿನ್ನೆಲ್ಲ ದೇವದೇವತೆಗಳು ಪೂರ್ತಿ ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ನಿನ್ನೆ ಬಂದಿತ್ತ ಮಾತು ಅರ್ಜುನ, ನಮಾಂ ವಿದುರ್ ಸುರಗಣಾಹ ಪ್ರಭವಂ ಮಾರಿಷಯ ಅಂತ ಪರಮಾತ್ಮ ಹೇಳಿದ್ದಾರೆ. ನನ್ನ ಯಾವ ಋಷಿಗಳು ಮುನಿಗಳು ಕೂಡ ಪೂರ್ತಿ ತಿಳಿದಿಲ್ಲ, ಅದು ವಿಶೇಷ. ಬರೀ ತಿಳಿದಿಲ್ಲ ಅಂತ ಅರ್ಥ ಮಾಡಿಕೊಂಡು ತಿಳಿದಿದ್ದಾರೆ ಅನ್ನೋದು ಕಾಂಟ್ರಡಿಕ್ಷನ್. ಅದು ಒಂದು ತಿಳಿದಿದ್ದಾರೆ, ತಿಳಿದರೆ ತಪ್ಪಾಗ್ತದೆ. ತಿಳಿದಿದ್ದಾರೆ ಸಮುದ್ರ ಎಲ್ಲರಿಗೂ ಗೊತ್ತು, ಎಷ್ಟೇ ನಡ್ಕೊಂಡು ದಾಟಿದ್ದೇವೆ ಅದನ್ನು, ಇವತ್ತು ಸಮುದ್ರ ಎಲ್ಲ ಕಂಡಿದ್ದೇವೆ, ನಡ್ಕೊಂಡು ಯಾರೂ ದಾಟಿಲ್ಲ. ಆ ತರಹ ದೇವರನ್ನ ಇಂಥ ಜ್ಞಾನಿಗಳನ್ನ ತಿಳ್ಕೊಂಡಿದ್ದಾರೆ, ಪೂರ್ತಿ ಯಾರೂ ತಿಳ್ಕೊಂಡಿಲ್ಲ. ಆದ್ದರಿಂದ ನಹಿತೇ ಭಗವನ್ ವ್ಯಕ್ತಿಂ, ತುಂಬಾ ಜನಕ್ಕೆ ಅದು ಅರ್ಥ ಆಗಲಿಲ್ಲ. ಅದಕ್ಕೆ ಏನ್ ಮಾಡಿಬಿಟ್ರು, ದೇವರು ತಿಳ್ಕೊಂಡಿದ್ದಾರೆ ಅಂತ ಹೇಳ್ತಾರೆ, ತಿಳ್ಕೊಂಡಿಲ್ಲ ಅಂತ ಹೇಳ್ತಾರೆ, ಏನಿದ್ರು ಅಂತ ಹೇಳಿ ಅವ್ರು ಸಗುಣ ಬ್ರಹ್ಮನ್ ತಿಳ್ಕೊಳ್ತಾರೆ, ದುರ್ಗಮನ್ ತಿಳ್ಕೊಳ್ಳಿಲ್ಲ ಅಂತ ಅಡ್ಜಸ್ಟ್ ಮಾಡಿಬಿಟ್ರು. ಸಗುಣ ಬ್ರಹ್ಮನ್ ತಿಳ್ಕೊಳ್ತಾರೆ, ದುರ್ಗಮ್ಮ ತಿಳ್ಕೊಳ್ಳೋದಿಲ್ಲ. ಇದಲ್ಲ ಒಂದೇ ಎರಡು ಸಮುದ್ರ ಅಂತಿಲ್ಲ, ಇರೋದು ಒಂದೇ ಸಮುದ್ರನೇ. ಆ ಸಮುದ್ರ ಕಣ್ಣಿಗೆ ಕಾಣುತ್ತದೆ, ಪೂರ್ತಿ ಕಾಣೋದಿಲ್ಲ, ಅದು ವಿಶೇಷ. ಸಮುದ್ರ ಆ ಕಡೆದಾಗ ಕಣ್ಣಿಗೆ ಎಂದಾಗ ಕಾಣುತ್ತಾ, ಈ ದರ ನಿಂತ್ಕೊಂಡು ನೋಡ್ತಾ ಇದ್ದೇವೆ ಕಾಣಿಸ್ತಾ ಇದೆ, ಆ ಕಡೆದಾಗ ಕಾಣೋದೇ ಇಲ್ಲ. ದೇವರು ಹಾಗೆ ನಮಗೆ ಸ್ವಲ್ಪ ಕಾಣುತ್ತಾನೆ, ಪೂರ್ತಿ ಕಾಣೋದೇ ಇಲ್ಲ. ಸ್ವಲ್ಪ ಕಾಣೋದು ಬೇರೆ, ಪೂರ್ತಿ ಕಾಣೋದು ಬೇರೆ. ಅಂತ ಪೂರ್ತಿ ನಿನ್ನ ಕಾಣಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಹಿತೇ ಭಗವನ್ ವ್ಯಕ್ತಿಂ ವಿದುಹು ದೇವಾಹ ನ ದಾನವಾಹ. ಭಗವನ್ ಭಗವಂತ ಕೃಷ್ಣ, ಭಗವನ್ ಅನ್ನೋ ಪದ ಅದು ಬಂದು ಭಗವದ್ಗೀತಾ ಅನ್ನೋ ಪದದಲ್ಲೇ ಭಗವತ್ ಅಂತ ಪದ ಇದೆ. ಭಗವತಃ ಗೀತಾ ಭಗವದ್ಗೀತಾ, ಭಗವತಾ ಗೀತಾ ಭಗವದ್ಗೀತಾ, ಭಗವಂತನಿಂದ ಹೇಳಲ್ಪಟ್ಟಿದ್ದು ಅದಕ್ಕೆ ಭಗವದ್ಗೀತೆ ಅಂತ ಕರೀತಾರೆ. ಭಗವಾನ್ ಅಂದ್ರೆ ಏನಾಗಿದ್ರೆ, ಭಗವಾನ್ನ ಶಬ್ದಕ್ಕೆ ಅರ್ಥವನ್ನ ತುಂಬಾ ಜನ ತಿಳಿದಿರೋದಿಲ್ಲ. ಅದಕ್ಕೆ ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ ಭಗವಂತ ಶಬ್ದಕ್ಕೆ ಅರ್ಥವನ್ನು ಹೇಳ್ತಾರೆ. ಧನವಾನ್ ಅಂದ್ರೆ ಏನು, ಧನ ಇರೋನು ಧನವಾನ್, ಜ್ಞಾನವಾನ್ ಅಂದ್ರೆ ಜ್ಞಾನವಿರೋನು ಜ್ಞಾನವಾನ್, ಮತಿ ಇರೋನು ಮತಿಮಾನ್. ಅದೇ ರೀತಿಯಲ್ಲಿ ಭಗವಾನ್ ಅಂದ್ರೆ ಏನು, ಭಗ ಇರೋನು ಭಗವಾನ್ ಅಂತ ಹೆಸರು. ಭಗ ಇರೋನು ಭಗವಾನ್. ಹಾಗೆ ಭಗ ಅಂದ್ರೆ ಅಂತ ಮುಂಜಾನೆ ಪ್ರಶ್ನೆ, ಭಗ ಅಂದ್ರೆ ಏನು? ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ, ಆರು ಗುಣಗಳನ್ನ ಕಲೆಕ್ಟಿವ್ಲಿ ಭಗ ಅಂತ ಕರೀತಾರೆ. ಆರು ಗುಣಗಳನ್ನ ಕಲೆಕ್ಟಿವ್ ಆಗಿ ಭಗ ಅಂತ ಕರೀತಾರೆ. ಯಾವುದು ಆರು ಗುಣಗಳು ಅಂದ್ರೆ, ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಶ್ರಿಯ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗ ಇತೀರಣ. ವಿಷ್ಣು ಈ ಶ್ಲೋಕ ವಿಷ್ಣು ಪುರಾಣದಲ್ಲಿ ಹಾಗೆ ಉಂಟು, ಆಚಾರ್ಯ ಹಾಗೆ ಉಲ್ಲೇಖ ಮಾಡ್ತಾರೆ. ಅದನ್ನು ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ, ಸಮಗ್ರವಾದ ಐಶ್ವರ್ಯ, ಸಮಗ್ರವಾದ ವೀರ್ಯ ಸಾಮರ್ಥ್ಯ, ಯಶಸ್ಸು ಸಮಗ್ರವಾದ ಯಶಸ್ಸು, ಸಮಗ್ರವಾದ ಶ್ರೀಹಿ ಸಂಪತ್ತು, ಸಮಗ್ರವಾದ ಜ್ಞಾನ, ಸಮಗ್ರವಾದ ವಿಜ್ಞಾನ. ಇಲ್ಲಿ ಜ್ಞಾನಂ ವಿಜ್ಞಾನ ಸಹಿತಂ ಅಂತ ಬಂತಲ್ಲ, ಅದು ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಹೊಂದಿದರಲ್ಲ, 100% ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ ಯಾರು ಹೊಂದಿರ್ತಾರಲ್ಲ, ಆ ಒಟ್ಟು ಹೊಂದಿರುವಿಕೆಯನ್ನ ಭಗ ಅಂತ ಕರೀತಾರೆ. ಇಷ್ಟು ಗುಣಗಳ ಒಂದು ಸಮೂಹವನ್ನು ಭಗ ಅಂತ ಕರೀತಾರೆ. ಅದನ್ನು ಹೊಂದಿರೋ ಭಗವಂತನಾದ್ರಿಂದ ಭಗವಾನ್ ಅಂತ ಪರಮಾತ್ಮನ ಹೆಸರು. ಭಗವಾನ್ ಇದು ದೇವರನ್ನ ಭಗವಾನ್ ಅಂತ ಯಾತಕ್ಕೆ ಕರೀತಾರೆ ಅಂತ ಗೊತ್ತಾದ್ರೆ ಭಗವದ್ಗೀತೆ ಯಾತಕ್ಕೆ ಅಂತ ಗೊತ್ತಾ ಇತ್ತು. ಇಷ್ಟೆಲ್ಲ ಭಗವದ್ಗೀತೆ ಕೇಳಿ ಭಗವಾನ್ಯ ಅಂತ ಯಾರು ಕೇಳಿದ್ರೆ ಅದೇ ಇಲ್ಲ, ಬೆಳವಣಿಗೆ ರಾಮಾಯಣ ಕೇಳಿ ರಾಮಸೀತೆ ಯಾರು ಅಂದ್ರೆ ಅಲ್ಲೇ ಸ್ವಲ್ಪ ಡೌಟ್ ಅಂತ ಕೇಳಿದ್ರೆ ಆಗ ರಾಮಾಯಣ ಏನು ಅರ್ಥ ಆಗಿಲ್ಲ ಇವರಿಗೆ. ಭಗವದ್ಗೀತೆ ಕೇಳಿದ್ರೆ ಭಗವಾನ್ ಶಬ್ದಕ್ಕೆ ಅರ್ಥ ಗೊತ್ತಾ ಅದೇ ಅಂತ ಭಗವದ್ಗೀತೆ ಆಗ್ತದೆ. ಅಂದ್ರೆ ಗುಣಪೂರ್ಣ ಅಂತಾನೆ ಅದಕ್ಕೆ ಅರ್ಥ. ಭಗವತ್ ಶಬ್ದಕ್ಕೆ ಬ್ರಹ್ಮಾನ್ ಶಬ್ದಕ್ಕೆ ಹೇಗೆ ಗುಣಪೂರ್ಣ ಅಂತ ಅರ್ಥನೋ, ಭಗವಾನ್ ಶಬ್ದ ಗುಣಪೂರ್ಣ ಅಂತ ಅರ್ಥ. ಅಂದ್ರೆ ಭಗವಾನ್ ಬ್ರಹ್ಮೇತಿ ವಾಸುದೇವೇತಿ ಭಗವಾನಿತಿ ಶಬ್ದತೆ ಭಾಗವತದಲ್ಲಿ ಬರ್ತದೆ. ಬ್ರಹ್ಮ ಅಂದ್ರೆ ವಾಸುದೇವ ಅಂದ್ರೆ ಭಗವಾನ್ ಅಂದ್ರೆ ಒಂದೇನೆ, ಅದೆಲ್ಲ ಭಗವಂತನ ಹೆಸರುಗಳು ಅಂತ ಕರೆದಿದ್ದಾರೆ. ಆದ್ದರಿಂದ ಭಗವನ್ ಪೂರ್ಣ ಷಡ್ಗುಣೈಶ್ವರ್ಯ ಸಂಪನ್ನನಾದ ಕೃಷ್ಣ, ತೇ ವ್ಯಕ್ತಿಂ ನಿನ್ನ ಪೂರ್ಣವಾದ ವ್ಯಕ್ತಿತ್ವವನ್ನ ಆವಿಷ್ಕಾರವನ್ನ ದೇವಾಹ ನವಿದುಹು ಯಾವ ದೇವತೆಗಳು ತಿಳಿದಿಲ್ಲ. ದೇವಾಹ ನವಿದುಹು ಅಂದ್ರೆ ಯಾರೋ ಕೆಲವು ದೇವತೆಗಳು ತಿಳ್ಕೊಂಡಿಲ್ಲ ಅಂತಾಗೋದು. ದೇವಾಹ ಅಂತ ಹೇಳಿದ್ರಿಂದ ಯಾವ ದೇವತೆಗಳು ತಿಳಿದಿಲ್ಲ, ಮತ್ತೆ ಎಲ್ಲರೂ ಒಟ್ಟಾದರೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಇದು ದೇವರ ಹಿರಿಮೆ. ಇರ್ಬೋದು ಒಂದು ಆನೆ ಇದೆ, ಒಂದಿರುವೆ ಎತ್ತಲಕ್ಕಾಗೋದಿಲ್ಲ ಆನೆನ ಅಲ್ಲ, ಎಲ್ಲ ಇರುವೆ ಸೇರಿದ್ರು ಎತ್ತಲಕ್ಕಾಗೋದಿಲ್ಲ. ಒಂದಿರುವೆ ಎತ್ತಲಕ್ಕಾಗೋದಿಲ್ಲ ಅಲ್ಲ, ಎಲ್ಲ ಇರುವೆ ಸೇರಿದ್ರು ಆನೆ ಯಥ ಪ್ರಕಾರ ಆನೆ ಆನೆಯೇ ಇರುವೆ ಇರುವೆನೆ. ಅದಕ್ಕೆ ದೇವರು ದೇವರೇನೆ, ಉಳಿದ ದೇವತೆಗಳು ದೇವತೆಗಳೇನೆ. ಒಬ್ಬೊಬ್ಬರಿಗೂ ತಿಳಿಲಕ್ಕಾಗೋದಿಲ್ಲ, ಎಲ್ಲ ಸೇರಿದ್ರು ತಿಳಿಲಕ್ಕಾಗೋದಿಲ್ಲ. ಇದು ವಿಷಯ ನಮಗೆ ಅರ್ಥ ಆಗುತ್ತೆ. ಮುಂದೊಂದು ಪದ ಇದೆ, ದಾನವಾಹ ಅಂತ ಪದ ಇದೆ. ಯಾವ ದೇವತೆಗಳು ತಿಳಿಯೋದಿಲ್ಲ, ದಾನವರು ಏನು ತಿಳಿಯೋದಿಲ್ಲ. ನಮಗೊಂದು ಪ್ರಶ್ನೆ ಬಂತು, ದೇವತೆಗಳು ಭಾರಿ ದೊಡ್ಡವರು, ಅವರೇ ತಿಳಿಯೋದಿಲ್ಲ ಅಂತ ಹೇಳಿದ ಮೇಲೆ ಇವು ದಾನವರು ತಿಳಿಯೋದಂತ ಯಾಕೆ ಹೇಳ್ಬೇಕು? ಇವತ್ತೆ ಪ್ರೊಫೆಸರ್ಗೂ ಗೊತ್ತಿಲ್ಲ, ಸ್ಟೂಡೆಂಟ್ಗೂ ಗೊತ್ತಿಲ್ಲ ಅಂತ ಹೇಳಿದಾಗ ಆಯ್ತಷ್ಟೇ. ಪ್ರೊಫೆಸರಿಗೆ ಗೊತ್ತಿಲ್ಲ ಸರಿ, ಬಸ್ಸಿಗೆ ಬತ್ತೆ ಹೇಳಿದ್ರೆ ಸಿಟಿನೇ ಇಲ್ಲ. ಈಗ ದೇವತೆಗಳಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ದಾನರು ಗೊತ್ತಿಲ್ಲ ಅಂತ ಯಾಕೆ ಹೇಳಬೇಕು? ಈ ಮಧ್ಯೆ ಮೊದಲೇ ಹೇಳಿದ್ರೆ ಯಾರ ಬಗ್ಗೆ ಯೋಚನೆ ಮಾಡಿದವರೇ ಇಲ್ಲ. ಮೆಕ್ಯಾನಿಕಲಿ ಓದೋದೇ ಜಾಸ್ತಿ, ಪಾರಾಯಣ ಮಾಡಿ ಪುಣ್ಯ ಬಂತ ತಿಳ್ಕೊಳ್ಳೋ ಜನರ ಸಂಖ್ಯೆನೇ ತುಂಬಾ ಜಾಸ್ತಿ. ಅದು ಪಾರಾಯಣ ಪಪ್ಪ ತಪ್ಪು ಮಾಡಿದ್ರು ಸಾಕು ಅಂತ ತಿಳ್ಕೊಂಡು ಇನ್ನೂ ಜಾಸ್ತಿ. ಆದ್ರೆ ಅರ್ಥದ ಬಗ್ಗೆ ತುಂಬಾ ಜನ ತಲೆ ಕರೆಸಿಕೊಂಡೇ ಇಲ್ಲ. ಆದರೆ ದಾನವರು ತಿಳಿದ್ರಿಂದ ಯಾಕೆ ಹೇಳ್ತಾನೆ ಕೃಷ್ಣ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ನಮಗೆ ಗೊತ್ತಿದೆ. ಎಷ್ಟೋ ಜನ ದೇವತೆಗಳು ಮಾಡಲಾಗದ ಕೆಲಸವನ್ನ ದಾನವರು ಮಾಡಿದ್ದಾರೆ. ಎಷ್ಟು ದೇವತೆಗಳು ಮಾಡ್ಲಿಕ್ಕಾಗಿಲ್ಲ, ಇಂದ್ರಾದಿ ದೇವತೆಗಳು ಮಾಡ್ಲಿಕ್ಕಾಗಲಿಲ್ಲ, ಬಲಿ ಮೊದಲಾದ ದೈತ್ಯರು ಮಾಡಿದ್ದಾರೆ ಕೆಲಸ. ಹಿರಣ್ಯಕಶಿಪು ಇಂದ್ರಾದಿ ದೇವತೆಗಳು ವಸ್ತಲ್ಲಿ ಇಟ್ಕೊಂಡ್ಬಿಡ್ರೆ ಕಂಟ್ರೋಲ್ ಮಾಡ್ತಾರೆ ಎಲ್ಲ ಕೂಡ. ಯಾತಕ್ಕೆ ವರಬರದಿಂದಾಗಿ ಮಾಡ್ತಾನೆ, ಇದು ಇಂಪಾರ್ಟೆಂಟ್. ದಾನವರು ಇವತ್ತು ನೋಡಿ, ಯಾವುದೇ ಒಬ್ಬ ಪೊಲೀಸ್ ಆಫೀಸರ್ ಮಾಡಿದ ಕೆಲಸ ಅವ್ನು ಮಾಡ್ತಿದ್ದಾನೆ ಅಲ್ಲಿಗ ಆ ಟೈಪ್. ಪೊಲೀಸ್ ಯಾರಿಗೂ ಮಾಡಕ್ಕೆ ಸಾಧ್ಯ ಇಲ್ಲ, ಅವರೊಬ್ಬರೇ ಮಾಡ್ತಿದ್ದಾನೆ ಅಂತ ಅರ್ಥ ಮಾಡಿಕೊಂಡ್ರೆ ದಾನವರ ಶಕ್ತಿ ಕೆಲವೊಮ್ಮೆ ಜಾಸ್ತಿ ಇರ್ತದೆ. ಎಲ್ಲಿಯಿಂದ? ವರಬಲದಿಂದ ಅಂತ ಕರೀತಾರೆ. ಹಿರಣ್ಯಕಶಿಪಿಗೆ ಅಷ್ಟೆಲ್ಲ ಸಾಮರ್ಥ್ಯ ಇತ್ತಲ್ಲ ಅಂತ ದಾನವರ ತಿಳ್ಕೊಂಡ್ಬಿಡ್ತಾರೋ ಅಂತ ಅವರೂ ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ಇದು ವಿಶೇಷ ಇದೆ. ಅಂದ್ರೆ ದೇವತೆಗಳು ದೇವರನ್ನು ತಿಳಿಯೋದಿಲ್ಲ ಅಷ್ಟೇ ಅಲ್ಲ. ಅದಕ್ಕೆ ಮಧ್ವಾಚಾರ್ಯರ ಗೀತಾ ಭಾಷ್ಯ ತಾತ್ಪರ್ಯ ಯಾತಕ್ಕೆ ತುಂಬಾ ಶ್ರೇಷ್ಠ ಅಂದ್ರೆ ಪ್ರತಿಯೊಂದು ಪದವು ವಿವೇಚನೆ ಮಾಡಿ ತೋರಿಸ್ತಾರೆ, ಪ್ರತಿಯೊಂದು ಸಾರ್ಥಕ್ಯವನ್ನು ತೋರಿಸ್ತಾರೆ. ಏನೋ ಹೇಳಿಬಿಡ್ಬೇಕು ಮುಂದೆ ಹೋಗ್ಬಿಡ್ಬೇಕು ಅಂತ ಅಲ್ಲ, ಸ್ಪಷ್ಟ ಮಾಡಬೇಕದು. ಅದು ಭಗವದ್ಗೀತೆ ಸಾಮಾನ್ಯ ಕೃತಿಯಲ್ಲ, ಭಗವಂತನ ಮಾತು ಅಂತ ಮಾತನ್ನು ಸುಮ್ಮನೆ ಹೇಳಿದ್ರೆ ಪ್ರಯೋಜನ ಇಲ್ಲ. ಅರ್ಥವತ್ತಾದ ಪದಗಳ ಪುಂಜ ಭಗವದ್ಗೀತೆ ಅಂತ ಹೇಳದೆ ಹೋದ್ರೆ ಭಗವದ್ಗೀತೆನೇ ಆಗೋದಿಲ್ಲ. ಮತ್ತೆ ಯಾವುದನ್ನೋ ತೂಕ ಮಾಡ್ರೆ ಬಂಗಾರ ತೂಕ ಮಾಡ್ಲಿಕ್ಕಾಗ್ತದ? ಬಂಗ ಯಾವ್ದನ್ನು ಹೆಚ್ಚುಗಳಿಗೆ ತೂಕ ಮಾಡಿ ಹಾಕ್ಬಿಡ್ತಾನೆ. ಕಬ್ಬಿಣ ತೂಕ ಮಾಡಿದ್ರೆ ಈ ಕಡೆ ಕೂತಿರುತ್ತೆ, ಮೇಲ್ ಕೂತಿರುತ್ತೆ ಇನ್ನೊಂದು ಬಾನ್. ಆ ರೀತಿ ಬಂಗಾರ ತೆಗೆದ್ಬಿಟ್ರೆ ಕತೆ ಮುಗಿದೋಗ್ತಾನೆ ಅವಸ್ಥೆ. ಒಂದು ಚೂರು ಹೆಚ್ಚು ಕಡಿಮೆ ಆಗಬಾರ್ದು. ಆ ರೀತಿ ತೂಕ್ತಾನೆ ಆ ತರ. ಅದ ಹುಕ್ಕು ಇಕ್ಕು ಏನೇನಿರುತ್ತೆ ಎಲ್ಲ ತೂಕ ಮಾಡಿಬಿಡ್ತಾನೆ. ಯಾಕೆ ಎಲ್ಲದಕ್ಕೂ ವ್ಯಾಲ್ಯೂ ಇರೋದ್ರಿಂದ. ಅದಕ್ಕೆ ಚಕಾರ ತುಕಾರ ಏನೇ ಇರಲಿ ಅದಕ್ಕೆ ಅರ್ಥ ಹೇಳಲೇಬೇಕು. ನಹಿತೆ ಭಗವನ್ ವ್ಯಕ್ತಿಂ ವಿದುರು ದೇವಾಹ ನಾ ದಾನವಾಹ. ಯಾವ ದೇವತೆಗಳು ಯಾವ ದಾನವರಗಳು ಕೂಡ ಒಬ್ಬೊಬ್ಬರಾಗಲಿ ಎಲ್ಲ ಸೇರಿದರಾಗಲಿ ನಿನ್ನ ಪೂರ್ಣ ವ್ಯಕ್ತಿತ್ವ ತಿಳ್ಕೊಳ್ಳೋ ಸಾಧ್ಯವೇ ಇಲ್ಲ. ಹಾಗಿದ್ರೆ ಯಾರು ತಿಳ್ಕೊಳ್ಳದೇ ಇಲ್ವೇ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ, ಸ್ವಯಮೇ ಆತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ. ಇದು ದೇವರ ಬಗ್ಗೆ ದೊಡ್ಡ ಸಂಶಯ ಪರಿಹಾರ ಮಾಡ್ತಕ್ಕಂಥ ಮಾತು. ದೇವರನ್ನು ಯಾರೂ ತಿಳ್ಕೊಳ್ಳೋದಕ್ಕಾಗೋದಿಲ್ಲ ಅಂದಮೇಲೆ ತಿಳ್ಕೊಂಡ್ರೆ ಒಬ್ರು ಇಲ್ಲವೇ ಅಂತ ಕೇಳಿದ್ರೆ ಇಲ್ಲ ಇಲ್ಲ, ಒಬ್ಬನಿದ್ದಾನೆ. ಯಾರು? ಅವನೇ ದೇವರು, ತನ್ನ ಬಗ್ಗೆ ತಾನು ಪೂರ್ತಿ ತಿಳ್ಕೊಂಡಿದ್ದಾನೆ. ಸ್ವಯಮೇ ಆತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ. ಎಷ್ಟು ಒಳ್ಳೆ ಮಾತದ ಆತ್ಮನ ನಿನ್ನಿಂದಲೇ, ಆತ್ಮಾನಂ ನಿನ್ನನ್ನ, ಸ್ವಯಮೇವ ವ್ಯರ್ಥ ನೀನಾಗಿ ತಿಳ್ಕೊಂಡಿದ್ದೆ ಕೃಷ್ಣ, ನೀನು ಪುರುಷೋತ್ತಮ. ಇಲ್ಲಿ ಪುರುಷೋತ್ತಮ ಅಂತ ಪದ ಬಂತು, ಅದಕ್ಕೆ ಅರ್ಥ 15ನೇ ಅಧ್ಯಾಯದ ಕೊನೆಯೇ ಹೇಳ್ತಾನೆ ಕೃಷ್ಣ, ತಾನೇ ಹೇಳ್ತಾನೆ. ಅಥೋಸ್ಮಿ ಲೋಕೆ ವೇದೇ ಚ ಪ್ರತಿತಃ ಪುರುಷೋತ್ತಮ ಅಂತ ಅಲ್ಲಿ ಬರುತ್ತೆ. ಆ ವಾದ ಓದ್ದಾಗಲೇ ಷಷ್ಟು ಸ್ಪಷ್ಟ ಆಗೋದು, ಪುರಾಣ ಪುರುಷೋತ್ತಮ ಅಂತ ಅರ್ಥ, ಸರಾಕ್ಷರ ಪುರುಷೋತ್ತಮ ಅಂತ ಹೆಸರು. ಆಗ ಬಂದಾಗ ಅಲ್ಲಿ ನೋಡೋಣ, ಅಂತೂ ಒಂದೊಂದು ಗೀತೆಯಲ್ಲಿ ಬಂದಿರತಕ್ಕಂಥ ಪದಗಳಿಗೆ ಎಲ್ಲೋ ಒಂದ್ ಕಡೆ ಅರ್ಥ ಇದ್ದೇ ಇರ್ತದೆ. ಅದಕ್ಕೆ ಅದು ಕೂರಿಸಿಕೊಳ್ಳೋದು ನಿಜವಾದ ಭಾಷ್ಯ ಅಂದ್ರೆ, ಸ್ವಯಮೇವ ಆತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ, ನಿನ್ನ ನೀನೇ ತಿಳ್ಕೊಂಡಿದ್ದಿ. ಇಷ್ಟು ತಿಳ್ಕೊಳಕ್ಕೂ ನಮಗೆ ಸಾಧ್ಯತೆ ಇಲ್ಲ. ನಮ್ಮ ಬಗ್ಗೆ ನಮಗೆ ಗೊತ್ತಿದೆಯಾ? ಗೊತ್ತೇ ಇಲ್ಲ. ಹಿಪ್ನೋಟೈಸ್ ಮಾಡಿದಾಗ ಏನೇನೋ ಹೇಳ್ತಾರೋ, ಹಾಗೆ ಹೇಳಿದ್ರೆ ಅವಾಗ ಹೇಳ್ತಾರೆ, ಹೊಸ ವಿಷಯಗಳು ಹೇಳ್ತಾರೆ, ಅವರಿಗೆ ಎಚ್ಚರ ಇರೋದಿಲ್ಲ. ನಮ್ಮ ಬಗ್ಗೆ ನಮಗೆ ಗೊತ್ತಿಲ್ಲ ಅಂದಮೇಲೆ ಎಲ್ಲರ ಬಗ್ಗೆ ಗೊತ್ತಿರೋ ದೇವರಿಗೂ ನಮಗೂ ಎಲ್ಲಿ ಸಂಬಂಧ ಲೆಕ್ಕ ಹಾಕಿ? ದೇವರು ಎಷ್ಟು ಮೇಲಿದ್ದಾನೆ ಅಂತ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮಗೇನೆ ಮೂಡಿಲ್ಲದ ಒಂದು ಕಾಲ ಗೊತ್ತೇ ಆಗೋದಿಲ್ಲ. ಹೇ ಮೂಡಿಲ್ಲ ಬಿಡಿ, ನನಗೆ ಗೊತ್ತೇ ಆಗೋದಿಲ್ಲ ಅಂತ ಹೇಳಿಬಿಡ್ತಾನೆ. ತಲೆಯಲ್ಲಿದೆ ಹೊರಗೆ ಬರೋದಿಲ್ಲ ಅಂತ ಹೇಳಿಬಿಡ್ತಾನೆ. ಮನಸ್ಸಲ್ಲೇ ನೀವು ಯಾರು ಗೊತ್ತು ಎಲ್ಲೋ ನೋಡಿದ್ದೇನೆ, ಸ್ವಲ್ಪ ಇರಿಸೋ ತಲೆ ಹೊಡ್ಕೋತಾನೆ ಹೊರ್ತದೆ, ಬರೋದಿಲ್ಲ ಅದನ್ನ ಹೊಡ್ಕೋತ ಹೊರಗಿದೆ, ಓಪನ್ ಆಗ್ತಾ ಇಲ್ಲ, ಪಾಪ ಫೈಲೇ ಓಪನ್ ಆಗ್ತಾ ಇಲ್ಲ, ಹಾಗಾಗಿ ಬಿಟ್ಟಿದೆ. ಅವ್ರು ಹೇಳ್ತಾ ಆ ನೋಡಿದ್ರೆ ಗೊತ್ತಾಯ್ತು, ಗೊತ್ತಾಯ್ತು ಅಂತ ಹೇಳಿದ್ರು. ಅಂದ್ರೆ ಅದು ಎದುರಿಗಿದ್ರೆ ನೋಡಿದ್ದಾನೆ, ಜ್ಞಾನ ಇದೆ, ಮರೆತು ಬಿಟ್ಟಿದ್ದಾರೆ. ಈ ಮರಬು ಅನ್ನೋದು ಇದೆಯಲ್ಲ, ಯಾರ ಬಗ್ಗೆ ಬಂದ ನಮ್ಮ ಬಗ್ಗೆ ಮರಬು ಬರುತ್ತೆ ಎಷ್ಟೋ ಸಲ. ಮನೆಯಲ್ಲೇ ಏನೋ ಅನ್ಕೊಂಡಿರ್ತಾನೆ, ಕೊನೆಗೆ ಸ್ಟ್ರಕ್ಸ್ ಹಾಕೊಂಡು ಹುಡುಕ್ತಾ ಇರ್ತಾರೆ, ನಡುತ್ತೆ ಸ್ಟ್ರಕ್ಸ್ ಹಾಕೊಂಡು ಹುಡುಕ್ತಿರ್ತಾರೆ, ಎಲ್ಲಿ ಇಟ್ಬಿಟ್ಟಿದ್ದೇನೆ ಅಂತ ಹುಡುಕ್ತಿರೋದು ಕೆಲಸ. ಸ್ಟ್ರಕ್ಸ್ ಹಾಕೊಂಡು ನೋಡಿದ್ರೆ ಕಾಣಲ್ವಲ್ಲ, ಅದು ಬೇರೆ ಜೊತೆಗೆ ಅದು ತಾಕೊಂಡು ಗೊತ್ತಿದೆ, ಆದ್ರೂ ಹುಡುಕ್ತಾ ಇಲ್ವಲ್ಲ. ಬೇರೆ ಮರವು ಅಂದ್ರೆ ಭಾರಿ ಮರವು, ಯಾರೋ ಕೆಲವರು ನೋಡಿದ್ದೇನೆ, ಅದು ಯಾವುದೋ ಪದಾರ್ಥ ಇಲ್ಲ ಅಂತ ಊರು ವಾಪಸ್ ಬಂದಿದ್ದಾರೆ, ಕೈಲಿ ಹಿಡ್ಕೊಂಡಿದ್ದಾರೆ ತಮಾಷೆ ಅಂತ ಕೇಳಿದ್ರು. ಊರು ಇಲ್ಲ, ಅಯ್ಯೋ ಇಲ್ಲೇ ಇದೆಯಲ್ಲ ತಮಾಷೆ ನೋಡಿದರೆ ಇಂಥ ಮರವು ಇದೇನು ಹೊಸ ವಿಚಾರ ಎಷ್ಟು ಬರುತ್ತೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿನೇ ಬೆಸ್ಟ್ ಮಲಗಿಬಿಟ್ಟು ಬೇರೆಯವ್ರಿಗೆ ಹೋಗಿರ್ತಾನೆ, ಒಂದು ಕ್ಷಣ ಎಲ್ಲಿದ್ದೇನೆ ಅಂತ ಗೊತ್ತಾಗೋದಿಲ್ಲ. ಒಂದು ಕ್ಷಣ ಎಲ್ಲಿದ್ದೆ ಕುಡಿದ್ಬಿಟ್ಟವರು ಅಂತ ಭಾಳ ಹೊತ್ತು ಗೊತ್ತಾಗೋದಿಲ್ಲ. ಎಷ್ಟೊತ್ತು ಎಲ್ಲಿದ್ದೇನೆ ಏನೇನು ಅರ್ಥ ಆಗಲ್ಲ, ಚರಂಡಿ ಪಕ್ಕದಲ್ಲಿ ಮನೆ ತಿಳ್ಕೊಂಡು ಮಲಗಿಬಿಟ್ಟಿರ್ತಾನಪ್ಪ. ಎಷ್ಟು ಅಜ್ಞಾನ ಇದೆ ನಮಗೆ ಅಂದ್ರೆ, ನಮಗೆ ದೇವ್ರ ಬಗ್ಗೆ ಪೂರ್ತಿ ಗೊತ್ತಾಗೋದಿಲ್ಲ, ಹಾಳಾಗಿ ಹೋಗ್ಲಿ, ನಮ್ ಬಗ್ಗೆ ನಮಗೆ ಗೊತ್ತಾಗೋದಿಲ್ಲ, ದೇವ್ರಿಗೆ ಹಾಗಲ್ಲ. ಕೃಷ್ಣ ಹಿಂದೆ ಹೇಳಿದ್ದಾನೆ, ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದ ನ ಕಶ್ಚನ. ನಾನು ಹಿಂದಿನ ಮುಂದಿನ ಎಲ್ಲರನ್ನೂ ಬಲ್ಲೆ, ನನ್ನನ್ನು ಮಾತ್ರ ಯಾರೂ ತಿಳಿದಿಲ್ಲ. ಅದು ವಿವರಣೆಯಾಗಿ ಅರ್ಜುನ ಅರ್ಥ ಮಾಡಿಕೊಂಡು ತಾನು ಒಪ್ಪಿಸ್ತಾ ಇದ್ದಾನೆ. ಅದು ಕೃಷ್ಣ ಹೇಳಿದ ಮಾತು, ಅರ್ಜುನ ಒಪ್ಪಿಸ್ತಾ ಇರತಕ್ಕಂಥ ಮಾತು. ಆದ್ದರಿಂದ ಸ್ವಯಮೇ ಆತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ. ಇಷ್ಟು ಹೇಳಿ ಕೃಷ್ಣ ನೀ ನನಗೆ ಅನುಗ್ರಹ ಮಾಡಬೇಕೀಗ. ವಿಶಿಷ್ಟವಾದಂತಹ ಭೂತಭಾವನ ಭೂತೇಶ ದೇವದೇವ ಜಗತ್ಪತೆ, ಭೂತಭಾವನ ಭೂತೇಶ ದೇವದೇವ ಜಗತ್ಪತೆ. ನೋಡಿ ಇದೆಲ್ಲ ಸ್ತೋತ್ರ, ಇಂಥ ಸ್ತೋತ್ರ ಮಾಡಿದಾಗ ಏನಾಗುತ್ತೆ, ಭಗವಂತ ಅನುಗ್ರಹ ಮಾಡ್ತಾನೆ ಅಂತ. ಸ್ತೋತ್ರಗಳ ಸಾರ್ಥಕ್ಯವೇ ಹಾಗೆ. ಭೂತಭಾವನ ಭೂತೇಶ ವಿಷ್ಣು ಸಹಸ್ರವಾದ ಶ್ಲೋಕ ಮಾತದು. ವಿಶ್ವಮಿಷ್ಣರು ವಶತ್ಕಾರೋ ಭೂತಾತ್ಮ ಭೂತಭಾವನ. ಭೂತಾತ್ಮ ಅಂತ ಅಲ್ಲಿ ಭೂತಾತ್ಮ ಭೂತಾತ್ಮ ಎಲ್ಲ ಒಂದರೆ ಪದಗಳಿದೆ. ಭೂತಭಾವನ ಭೂತಭಾವನ ಭೂತೇಶ, ಅದು ವಿಷ್ಣು ಸಹಸ್ರನಾಮಕ್ಕೂ ಭಗವದ್ಗೀತೆಗೆ ತುಂಬಾ ಸಂಬಂಧ ಇದೆ. ವಿಷ್ಣು ಸಹಸ್ರನಾಮ ಎಷ್ಟೋ ಪದಗಳನ್ನು ಭಗವದ್ಗೀತೆಯಲ್ಲಿ ನಾವು ಕಾಣ್ತೇವೆ ಹಾಗೇನೆ. ಆದ್ದರಿಂದ ಭಗವದ್ಗೀತೆ ವಿಷ್ಣು ಸಹಸ್ರನಾಮಗಳು ಎರಡೂ ಕೂಡ ಮಹಾಭಾರತದ ಸಾರ ಸರ್ವಸ್ವ ಅಂತ ಆಚಾರ್ಯ ತಿಳುವಳಿಕೆ ತಿಳಿಸಿದ್ದಾರೆ. ಭೂತಭಾವನ ಭೂತೇಶ ದೇವದೇವ ಜಗತ್ಪತೆ, ಭೂತಗಳಿಗೆ ಭಾವವನ್ನು ತಂದುಕೊಡಬಹುದು ಭೂತಭಾವನ. ಭೂತಾನಾಂ ಭಾವಂ ನೀಂಗ್ ಪ್ರಾಪಣೆ ನಯತೀತಿ ಪ್ರಾಪಯತೀತಿ ಭೂತಭಾವನ. ಎಲ್ಲಾ ವಸ್ತುಗಳಿಗೂ ಕೂಡ ಇರುವಿಕೆಯನ್ನು ತಂದುಕೊಡುವನು ನೀನಾದ್ದರಿಂದ ಭೂತಭಾವನ ಅಂತ ಪರಮಾತ್ಮನಿಗೆ ಹೆಸರು. ಭೂತೇಶ ದೇವರನ್ನು ಮಾಡಿದವರು ಯಾರೂ ಇಲ್ಲ, ಎಲ್ಲರಿಗೂ ರೂಪವನ್ನು ದೇವರು ಕೊಡುತ್ತಾನೆ, ಅದಕ್ಕೆ ಭೂತಭಾವನ ಅಂತ ಪರಮಾತ್ಮನಿಗೆ ಹೆಸರು. ಭೂತೇಶ ಭೂತಾನಾಂ ಈಶಃ ಭೂತೇಶಃ, ಎಲ್ಲ ಪ್ರಾಣಿಗಳಿಗೆ ಒಡೆಯ, ಎಲ್ಲ ಪ್ರಾಣಿಗಳಿಗೆ ನಿಯಾಮಕ ಸ್ವಾಮಿಯಾಗಿದ್ದಿ. ದೇವದೇವ ಜಗತ್ಪತೆ, ದೇವತೆಗಳಿಗೆ ದೇವನಾಗಿದ್ದಿ. ಇದು ವಿಶೇಷ. ದೇವತೆಗಳಿದ್ದಾರೋ? ಇದ್ದೇ ಇದ್ದಾರೆ. ದೇವರು ಎಷ್ಟು ಜನ ಇದ್ದಾರೆ? ಒಬ್ಬನೇ ಇದ್ದಾರೆ. ದೇವತೆಗಳು ಬೇಕಾಷ್ಟು ಜನ ಇದ್ದಾರೆ, ದೇವರು ಮಾತ್ರ ಒಬ್ಬನೇನೆ. ಅದಕ್ಕೆ ದೇವ ದೇವ, ಎಲ್ಲಾ ದೇವತೆಗಳಿಗೂ ದೇವನಾಗಿ ನೀನಿದ್ದಿ ಅಂದ್ರೆ ಬಹುದೇವವಾದವನ್ನು ಒಪ್ತೇವೆ ನಾವು. ಆದರೆ ಸರ್ವೋತ್ತಮ ದೇವತೆ ಮಾತ್ರ ಒಬ್ಬನೇ, ಬ್ರಹ್ಮ ರುದ್ರ ಇಂದ್ರ ಕಾಮ ಮರುತ್ತಗಳು ಶೇಷದೇವರು ಗರುಡದೇವರು ಮೊದಲಾಗಿ ಗಣೇಶ ಸ್ಕಂದ ಎಷ್ಟು ಜನ ದೇವತೆಗಳಿದ್ದಾರೆ, ಎಲ್ಲ ದೇವತೆಗಳು ಸಂಶಯನೇ ಇಲ್ಲ. ಆದರೆ ದೇವ ದೇವ ಯಾರು ಅಂತ ಕೇಳಿದ್ರೆ ನಾರಾಯಣ. ಅದು ಹೇಗೆ ವಿಶ್ವರೂಪದಲ್ಲಿ ಕಣ್ಣಾರೆ ತೋರಿಸ್ತಾನೆ ಕೃಷ್ಣ. ಅದಿಷ್ಟು ಕೂಡ ದೇವದೇವ ಜಗತ್ಪತೆ ಜಗತ್ತಿಗೆ ನೀನು ಸ್ವಾಮಿ, ಜಗತ್ ಸತ್ಯತ್ವ ಹೇಳಿದಾಗಾಯ್ತ, ಜಗತ್ತಿಗೆ ಸ್ವಾಮಿ ನೀನು, ಜಗತ್ತು ಇದೆ ಅದಕ್ಕೆ ನೀನು ಸ್ವಾಮಿ. ಎಷ್ಟು ಮನೆ ಇಟ್ಟಿದ್ದಾರೆ, ಎಷ್ಟು ಮನೆ ಇದೆ, ಎಲ್ಲ ಸುಳ್ಳು ಬಿಡ್ರಿ ಅಂತ ಹೇಳಿದ್ರೆ ಅವನು ಮನೆ ಇಟ್ಟ ಅದೇನಾಗ್ತಾನ ಅಲ್ವೇ ಅಲ್ಲ. ಮನೆಗೆ ಒಡೆಯ ಅಂದ್ರೆ ಮನೆ ಸತ್ಯವಾಗಿರ್ಬೇಕು. ಮನೆ ಸತ್ಯವಾಗಿದ್ರೆ ಮಾತ್ರ ಮನೆಗೆ ಒಡೆಯ, ಆಫೀಸ್ ಸತ್ಯವಾಗಿದ್ರೆ ಆಫೀಸಿಗೆ ಒಡೆಯ, ಜಗತ್ತು ಸತ್ಯವಾಗಿದ್ರೆ ಜಗತ್ಪತಿ. ಅದೇ ಜಗತ್ಪತಿಯೇ ಕೃಷ್ಣ. ಪತಿ ಶಬ್ದಕ್ಕೆ ಎರಡರ್ಥ, ಒಡೆಯ ಅಂತ ಒಂದರ್ಥ, ಅಂತರ್ನಿಯಾಮಕ ಅಂತ ಇನ್ನೊಂದರ್ಥ. ಅಂದ್ರೆ ಹೊರಗಿನಿಂದ ಕಂಟ್ರೋಲ್ ಮಾಡ್ತಾನೆ, ಒಳಗಿನಿಂದನೂ ಕಂಟ್ರೋಲ್ ಮಾಡ್ತಾನೆ ಅಂತ ಅದಕ್ಕೆ ವಿಶೇಷವಾದ ಉಪನಿಷತ್ತಿನ ಅರ್ಥ. ಉಪನಿಷತ್ತಿನ ಅರ್ಥವನ್ನ ಇಟ್ಕೊಂಡು ಭಾಜ್ಯನ ಮಾತಾಡ್ತಾ ಇದ್ದ. ದೇವದೇವ ಜಗತ್ಪತೆ ಮುಕ್ತು ಬರ್ಹಸ್ಯ ಶೇಷೇನ ದಿವ್ಯಾಹಿ ಆತ್ಮವಿಭೂತಯ. ಕೃಷ್ಣ ನನಗೆ ನಿನ್ನ ದಿವ್ಯವಾದ ವಿಭೂತಿಗಳನ್ನ ತಿಳಿಸಿಕೊಡು. ಈಗ ವಿಭೂತಿ ಯೋಗಕ್ಕೆ ಪೀಠಿಕೆ ಇದು ಅಂತ.